ஸ்ரீகுருப்போ நம. ஹரி ஓம். சத்யம் சத்யம் புனசத்யம் விஷ்ணுதீர்த்த பிரதாபதா சர்வே காமாபவந்தேவ ஷபதோ பிம்பசந்தோ. ஸ்தூல ஷரீர சிருஷ்டி பிரகரணம். இவத்து ஆகுத்தே, நாளே நம்ம ராமச்சந்திராச்சாரிய அவர ப்ரோக்ராம் இது, இடீ நாளে அவரதே காரியக்ரம, நாளದ್ದು அவரதே காரியக்ரம, ಆದರೆ அவர காரியக்ரமல்லே நந்து காரியக்ரம ಅಂತ அவர் கருதிದ್ದಾರೆ. 4 ರಿಂದ 5 ಇದೇ ಸಮಯಕ್ಕೆ அவர ಪ್ರವಚನ காரியಕ್ರಮ ನನ್ನ ಪ್ರವಚನ ಇದು. ನಾಳೆ ಇಲ್ಲಿ ರಾಮಚಂದ್ರಾಚಾರ್ಯ ಕಾರ್ಯಕ್ರಮದಲ್ಲಿ ನನ್ನ ಪ್ರವಚನ 4 ರಿಂದ 5 ಗಂಟೆ ಇರುತ್ತೆ. ಭೀಮಸೇನ ದೇವರ ಬಗ್ಗೆ ವಿಜಯದಾಸರು ಮಾಡಿದ ಪದ, ಭೀಮನು ಸರ್ವ ಜನರು ಮೋಹಿಸುವಂತ ಕಾಮಿನಿ ರೂಪವ ತೊಟ್ಟನು ಅಂತ ಅದು ಕೊಟ್ಟಿದ್ದಾರೆ. ನಾಳದ್ದಿಲ್ಲ, ನಾಳದ್ದು ಅವರದ್ದೇ ಕಾರ್ಯಕ್ರಮ ಇರುತ್ತೆ. ಏಕಾದಶಿ ನಾಳೆ ನಂದು ಅವರ ಕಾರ್ಯಕ್ರಮ, ನಾಳೆ ನಾಳದ್ದು 2 ದಿವಸ ಇರುತ್ತೆ. ನಂದು ಯಾವ ಕಾರ್ಯಕ್ರಮ ಇಲ್ಲ, ಅವರದ್ದೇ ಕಾರ್ಯಕ್ರಮ. ನಂದು ಅವರ ಕಾರ್ಯಕ್ರಮದಲ್ಲಿ ನಂದು ನಾಳೆ 4 ರಿಂದ 5 ಇರುತ್ತೆ. ಅವರದ್ದೇ ಕಾರ್ಯಕ್ರಮ, ಅದರಲ್ಲಿ ನನ್ನನ್ನು ಕರೆದಿದ್ದಾರೆ, ನಾನು ಬರ್ತಾ ಇಲ್ಲ. ನಾಳೆ ನಾಡದ್ದು ಷೋಡಶಿ ಇರಲ್ಲ, ಅರ್ಥ ಆಯ್ತಲ್ಲ. ಭಗವಂತ ಜೀವನ ಶರೀರವನ್ನ ತಯಾರು ಮಾಡಿದ, ಆ ಶರೀರದೊಳಗೆ ತಾನು ಪ್ರವೇಶ ಮಾಡುತ್ತಾ ಇದ್ದ. ಭಗವಂತ ಅನೇಕ ರೂಪಗಳು ತಗೊಂಡ, ಅನೇಕ ರೂಪಗಳಿಂದ ಈ ಶರೀರದಲ್ಲಿ ಪ್ರವೇಶ ಮಾಡುತ್ತಾ ಇದ್ದಾನೆ. ಆ ರೂಪಗಳಲ್ಲಿ ಕೈಶ್ಚಿತ ರೂಪೈಹಿ ಧಾರಣ, ಕೆಲವು ರೂಪಗಳಿಂದ ಇಡೀ ಶರೀರ ಧಾರಣೆ ಮಾಡುತ್ತಾನೆ. ಶರೀರ ಧಾರಣ, ಒಂದೊಂದು ಅಂಗ ಇದ್ರೆ ಆ ಅಂಗದ ಧಾರಣ, ಒಂದೊಂದನ್ನು ಹಿಡಿಯುವಂತಹ ಕೆಲಸ ಕೆಲವು ರೂಪಗಳಿಂದ ಮಾಡುತ್ತಾನೆ. ಕೆಲವು ರೂಪಗಳಿಂದ ಪೋಷಣ, ಆ ಕಣ ಕಣಕ್ಕೂ ಕೂಡ ರಸವನ್ನ ತಲುಪಿಸಿ ಪೋಷಣೆ ಮಾಡುವ ಜವಾಬ್ದಾರಿ ಕೆಲವು ರೂಪಗಳಿಂದ ಹೊತ್ತಿರುತ್ತಾನೆ. ಧಾರಕ ರೂಪಗಳು, ಪೋಷಕ ರೂಪಗಳು, ಪ್ರೇರಕ ರೂಪಗಳು, ಚೇಷ್ಟಕ ರೂಪಗಳು ಅಂತ ಇಷ್ಟೆಲ್ಲ ದೇವರ ರೂಪಗಳಲ್ಲೇ ವಿಭಾಗ. ನಾಡಿಗಳಿವೆ, ಇಡೀ ನಾಡಿಯ ಆಕಾರದಲ್ಲಿ ಇರುವ ರೂಪ, ಅಂದರೆ ಅದನ್ನು ಧರಿಸಿರುವ ರೂಪ, ನಾಡಿಯ ಕಣ ಕಣದಲ್ಲಿರುವ ರೂಪ ಅದೊಂದು, ಅದಲ್ಲದೆ ನಾಡಿಯ ಪೂರ್ಣ ಆಕಾರದಲ್ಲಿ ಧರಿಸಿರುವ ರೂಪ, ಮತ್ತು ಆ ನಾಡಿಯ ಕಣ ಕಣವನ್ನು ಪೋಷಣೆ ಮಾಡಲಿಕ್ಕೆ ಬೇಕಾದ ಒಂದು ರೂಪ, ಇನ್ನು ಆ ನಾಡಿಯನ್ನು ಪ್ರೇರಣೆ ಮಾಡುವ ರೂಪ, ನಾಡಿಯ ಮೂಲಕ ಕೆಲಸ ಮಾಡಿಸುವ ಚೇಷ್ಟಕ ರೂಪ ಅಂತ ಬರೇ ನಾಡಿ ಮಾತ್ರ ಹೇಳಿದೆ. ಇಡೀ ಶರೀರದಲ್ಲಿ ಅಂಗಾಂಗಗಳಲ್ಲಿ ಭಗವಂತನ ಅದ್ಭುತ ರೂಪಗಳಿವೆ. ಎಲ್ಲ ನಿಯಾಮಕ ರೂಪ, ಅದರಲ್ಲಿ ವಿಭಾಗ, ಒಂದೊಂದು ಒಂದೊಂದು ಒಂದೊಂದು. ಕೆಲವರಿಂದ ಧಾರಣ, ಪೋಷಣ, ಚೇಷ್ಟನ, ಕರಣ, ಭೋಜನ, ಭೋಜನಕ್ಕೆ ಪ್ರತ್ಯೇಕ ರೂಪಗಳು, ಹೀಗೆ ಹೀಗೆ ತಗೊಂಡ. ಯಾಕೆ ಒಂದು ರೂಪದಿಂದೆಲ್ಲ ಮಾಡಬಹುದಲ್ಲ ಅಂದ್ರೆ, ನಮಗೂ ದೇವತೆಗಳಿಗೂ, ಅಂದರೆ ವಿಶೇಷವಾಗಿ ದೇವತೆಗಳಿಗೆ ದರ್ಶನ ಕೊಡಲಿಕ್ಕಾಗಿ, ನಮಗೆ ಚಿಂತನೆ ಕೊಡಲಿಕ್ಕಾಗಿ ಭಗವಂತ ಅನೇಕ ರೂಪಗಳನ್ನು ತಗೊಂಡು ಬರ್ತಾ ಇದ್ದಾನೆ. ಆ ರೂಪಗಳ ಚಿಂತನೆಯಿಂದಲೇ ನಮಗೆ ಅನೇಕ ಜನ್ಮದ ಪಾಪ ಪರಿಹಾರ ಆಗುತ್ತೆ. ಆ ರೀತಿಯಲ್ಲಿ ತಗೊಂಡ. ನಂತರ ಭಗವಂತ ಆ ರೂಪಗಳಿಂದಲೇ ದೇವತೆಗಳಲ್ಲಿ ನಿಂತು ವಿಶೇಷವಾಗಿರತಕ್ಕಂಥ ಕಾರ್ಯಗಳನ್ನು ನಡೆಸ್ತಾ ಇದ್ದಾನೆ. ಇವಾಗ ಏನಾಯಿತು, ಶರೀರ ತಯಾರಾಯಿತಲ್ಲ, ಈ ಶರೀರದಲ್ಲಿ ಇಷ್ಟು ರೂಪಗಳಿಂದ ಭಗವಂತ ಪ್ರವೇಶ ಮಾಡಿದ. ಅದರಲ್ಲಿ ಒಂದೊಂದು ಒಂದೊಂದು ಹೇಳ್ತಾ ಬರ್ತಾ ಇದ್ದಾರೆ. ಮೊದಲು ಭಗವಂತ ನಾರಾಯಣ ವಾಸುದೇವಾದಿ ರೂಪಗಳಿಂದ ಕೂಡಿಕೊಂಡು ಈ ಶರೀರವನ್ನ ಧಾರಣೆ ಮಾಡಲಿಕ್ಕಾಗಿ ಏನು ಮಾಡಿದ ಅಂದರೆ ಬ್ರಹ್ಮವಾಯುಭ್ಯಾಂ ಸಹ ಪ್ರಪದಾಭ್ಯಾಂ ಪ್ರಾವಿಶತ್, ಆ ಶರೀರದ ಪಾದಗಳಲ್ಲಿ ಪ್ರವೇಶ ಮಾಡಿದನಂತೆ. ನಿಲ್ಲಿಸುವ ರೂಪ, ಇಡೀ ಶರೀರವನ್ನ ನಿಲ್ಲಿಸುವ ರೂಪಗಳಿವು. ಅದಕ್ಕೆ ಭಗವಂತ ಯಾವ ಸ್ಥಳದಿಂದ ನಮ್ಮಲ್ಲಿ ಸೇರಿದ, ಪ್ರಪೇದೆ ಸೇರಿದ, ಅದನ್ನು ಪ್ರಪದ ಅಂತ ಕರೆದರು. ಅಲ್ಲಿಂದ ಭಗವಂತ ಹೊರಟು ಆ ಪಾದಗಳಲ್ಲಿ ಅನಿರುದ್ಧ ರೂಪವನ್ನು ಇಟ್ಟು ನಂತರ ಚೂರು ಮೇಲಕ್ಕೆ ಬರ್ತಾ ಇದ್ದಾನೆ. ಹರೇ ಪೂರ್ವಸ್ಮಾತ್ ಗಮನಾತ್ತೌ ಊರು ಆಸ್ತಾನ್. ಅಲ್ಲಿಂದ ಪ್ರದ್ಯುಮ್ನ ರೂಪದಿಂದ ತೊಡೆಗಳಲ್ಲಿ ನಿಂತ, ಪಾದಗಳಲ್ಲಿ ಅನಿರುದ್ಧ ರೂಪ, ತೊಡೆಗ ಊರುಗಳಲ್ಲಿ ಪ್ರದ್ಯುಮ್ನ ರೂಪ. ನಂತರ ಹೇಳ್ತಾರೆ ಅಲ್ಲಿ ಪ್ರದ್ಯುಮ್ನಿಟ್ಟು ಅಲ್ಲಿಂದ ಚೂರು ಮೇಲಕ್ಕೆ ಬಂದರು. ಬಂದು ಹೇಳ್ತಾ ಇದ್ದಾರೆ ವಾಯುದೇವರಿಗೆ, ಊರು ಗರಣಂ ಕುರುವಿತಿ, ಅಂದರೆ ವಿಶೇಷವಾಗಿ ತಿರುಗಾಡು ಶಬ್ದವನ್ನು ಮಾಡುವಂತ ವಾಯುದೇವರಿಗೆ ಹೇಳಿದರೆ ವಾಯುದೇವರು ಚೆನ್ನಾಗಿ ತಿರುಗಾಡಿದ್ದಕ್ಕೆ ದೊಡ್ಡ ಸ್ಥಾನ ಬಂತು, ಅದೇ ಹೊಟ್ಟೆ ಖಾಲಿ ಬಂತು. ಅದಕ್ಕೆ ಹೇಳ್ತಾರೆ ವಾಯುದೇವರು ಎಲ್ಲಿ ಇದ್ದುಕೊಂಡು ಊರು ಗರಣ ಮಾಡಿದರೋ ಅದನ್ನ ಉದರ ಅಂತ ಕರೆದರು. ಆ ಉದರದಲ್ಲಿ ಸಂಕರ್ಷಣಂ ಸಂಸ್ಥಾಪ್ಯ, ಸಂಕರ್ಷಣನನ್ನ ಇಟ್ಟು ನಂತರ ಮೇಲಕ್ಕೆ ಬಂದು ಹೃದಯ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಭಗವಂತ. ವಾಯುದೇವರಿಗೆ ಹೇಳ್ತಾ ಇದ್ದಾರೆ ಅಯ್ಯ ನೋಡುವ, ನಾನಿರಲಿಕ್ಕೆ ದೊಡ್ಡ ಸ್ಥಾನವನ್ನ ಮಾಡು ಅಂತ ಹೇಳಿದಾಗ ಹೃದಯ ಆ ಆಕಾಶವನ್ನು ನಿರ್ಮಾಣ ಮಾಡುತ್ತಾ ಇದ್ದಾರೆ ವಾಯುದೇವರು. ಆ ಉರುತ್ವತಃ ತತ್ಸ್ಥಾನಂ ಪುರೋನಾಮಕಂ, ಅದು ದೊಡ್ಡದು ಅಂದರೆ ದೊಡ್ಡ ಆಕಾಶ, ವಿಶಾಲ ಪ್ರದೇಶ ಅಂದರೆ ಇದರೊಳಗೆ ಚಿಕ್ಕದೆ ಆದರೆ ಅದರಲ್ಲಿ ನೋಡೋ ದೊಡ್ಡದೆ. ಆ ಹೃದಯ ಕಮಲ ಜೀವ ಜೀವನ ಪರಿಮಾಣ ನೋಡಿದಾಗ ದೊಡ್ಡ ಆಕಾಶ. ಅದೇ ರೀತಿಯಲ್ಲಿ ಆ ಊರುವಿನಲ್ಲಿ ಭಗವಂತ ವಾಸುದೇವ ನಾಮಕನಾಗಿ ನಿಂತ. ಅಲ್ಲಿಂದ ವಿಶೇಷವಾಗಿ ಊರ್ಧ್ವ ಮೇಲಕ್ಕೆ ಹೋಗಿ ಇಲ್ಲಿ ಶಿರಸ್ಸಿನಲ್ಲಿ ನಾರಾಯಣ ರೂಪದಿಂದ ಭಗವಂತ ನಿಲ್ಲತಾ ಇದ್ದಾನೆ. ಅಂದರೆ ಹೇಳ್ತಾರೆ ಪ್ರಪದ ಪಾದ ಮುಂಗಾಲು ಅಂಗಾಲು ಅಂತ ಎರಡು ಹೋದ. ಅಂಗಾಲು ಅಂದ್ರೆ ಕೆಳಗಿನ ಪ್ರಾಂತ, ಮುಂಗಾಲು ಅಂದ್ರೆ ಮೇಲೆ ಗೆಜ್ಜೆ ಹಾಕುವ ಪ್ರಾಂತ. ಆ ಪ್ರಾಂತಕ್ಕೆ ಭಗವಂತ ಅಲ್ಲಿಂದ ಹೊರಟು ಅಲ್ಲಿ ಅನಿರುದ್ಧ ತೊಡೆಗಳಲ್ಲಿ ಪ್ರದ್ಯುಮ್ನ, ಹೊಟ್ಟೆಯಲ್ಲಿ ಸಂಕರ್ಷಣ, ಉರಸ್ಸಿನಲ್ಲಿ ಶಿರಸ್ಸಿನಲ್ಲಿ ನಾರಾಯಣ, ಇಷ್ಟು ರೂಪಗಳಿಂದ ಭಗವಂತ ಪ್ರವೇಶ ಮಾಡಿದ. ಏನು ಮಾಡುತ್ತಾನೆ? ದೇಹಂ ಬಿಭರ್ತಿ, ದೇಹವನ್ನು ಧಾರಣೆ ಮಾಡುತ್ತಾನೆ. ನೋಡಿ ಕೊಡ್ತೀವ, ಶರೀರ ಹೀಗೇ ಇರುತ್ತೆ. ನೋಡಿ ನಾವೇನಾದರೂ ಒಂಚೂರು ಕಟ್ಟಿಗೆ ಇಟ್ಟು ಏನಾದರೂ ಕಟ್ಟಿ ಮಾಡ್ತೀವ? ಇಲ್ಲ, ಸ್ಟ್ರೈಟಾಗಿ ಹೋಗ್ತಾ ಇರ್ತೀವಿ. ಕೆಲವರು ಬಗ್ಗಿ ಬಿಟ್ಟಿರ್ತಾರೆ, ನಾವ್ಯಾಕೆ ಬಗ್ಗುತ್ತಾ ಇಲ್ಲ, ಅವರು ಬಗ್ಗಿದ್ರೆ ಯಾಕೆ? ಕೆಲವರು ಹೀಗೆ ನಿಂತರೆ ಸಾಕು ಬಿದ್ದು ಹೋಗ್ತಾ ಇರ್ತಾರೆ, ಅವ್ರಿಗೇನೋ ಆಸರ ಬೇಕು ಅವರಿಗೆ. ನಮಗೆ ಇಲ್ಲ, ಚೆನ್ನಾಗಿ ಸ್ಟ್ರೈಟಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ? ಇವನು ನಿಲ್ಲಿಸಿದ, ಈ ಐದು ರೂಪಗಳು ನಿಲ್ಲಿಸಿದ್ದಕ್ಕೆ ನಾವು ನಿಂತಿರ್ತೇವೆ. ಆ ಐದು ರೂಪಗಳಲ್ಲಿ ಒಂದೊಂದು ರೂಪ ಚೂರು ಸರದರೆ ಆ ಶರೀರ ಅಲ್ಲೇ ಬಗ್ಗಿ ಬಿಡುತ್ತೆ, ಬಗ್ಗಿ 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 ಹೋಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಈ ಧಾರಕ ರೂಪಗಳನ್ನು ಸದಾ ಸ್ಮರಣೆ ಮಾಡುವವರಿಗೆ ಶರೀರ ಧಾರಣೆ ಎಂದೂ ತೊಂದರೆ ಆಗಲ್ಲ, ಚೆನ್ನಾಗಿರುತ್ತೆ. ಯಾರಿಲ್ಲ ಅಂದ್ರು ಅದು ಹೆಬ್ಬೆರಳಿನಲ್ಲಿರುವ ಭಾರ ಬರುತ್ತೆ, ಇಡೀ ಭಾರವನ್ನ ಹೊತ್ತ ರೂಪ. ಇದು ಶರೀರವನ್ನ ನಿಲ್ಲಿಸಿದ ರೂಪ, ಅಂದರೆ ಸ್ಟ್ರೈಟ್ ಆಗಿರುವಂತೆ ಅಲ್ಲಲ್ಲಲ್ಲಲ್ಲಿ ನಿಲ್ಲಿಸಿದ ರೂಪ, ಹಿಡಿದು ನಿಲ್ಲಿಸಿದ ರೂಪ. ಸರಿಯಾ? ಇದು ತಿಳ್ಕೊಳ್ಳಿ, ಅದಕ್ಕೆ ಬರೋಣ. ಸರಿಯಾ? ಆ ರೂಪಗಳು ಬೇರೆ, ಈ ರೂಪಗಳು ಶರೀರ ನಿಲ್ಲಿಸುವ ರೂಪಗಳು.
ಸರಿಯಾ? ಆ ರೂಪಗಳು ಬಂದಾಗ ಎಲ್ಲ ಹೇಳುತ್ತೆ. ಸರಿ, ಇಲ್ಲಿ ಭಗವಂತನ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಎಲ್ಲಿ ಬರುತ್ತೆ? ಇವೆಲ್ಲ ಕೂಡ ಬೇರೆ ರೂಪಗಳಿವೆ ಅಲ್ಲ, ಈ ರೂಪ ಹೇಳ್ತಾ ಇದ್ದೀರಲ್ಲ ಅಂತ ಸಂಶಯ ಬಂದರೆ, ಎಲ್ಲಾ ರೂಪಗಳು ಇವೆ, ಎಲ್ಲಾ ರೂಪದ ಕೆಲಸವೂ ಇದೆ, ಬೇರೆ ಬೇರೆ ಕೆಲಸವೂ ಇದೆ. ಸರಿ, ನಂತರ ಶರೀರಧಾರಕ ರೂಪಗಳಿಂದ ಪ್ರವೇಶ ಮಾಡಿದ ರೂಪಗಳು ಗೊತ್ತಾಯಿತಲ್ಲ. ಇನ್ನ ಸುಷುಮ್ನಾಂ ಬಿಭರ್ತಿ, ಕೆಲವು ರೂಪಗಳಿಂದ ಭಗವಂತ ಹೊರಡತಾ ಇದ್ದಾನೆ. ಸುಷುಮ್ನ ನಾಡಿಯನ್ನ ಧಾರಣೆ ಮಾಡಿದ ರೂಪಗಳು, ಇವನ್ನ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲೆಲ್ಲ ಬೇರೆ ಬೇರೆದೇ ಬರುತ್ತೆ, ಅದು ಯಾಕೆ ಅದು ಬೇರೆ ಹೇಳಿದ್ರಲ್ಲ, ಇದು ಬೇರೆ ಹೇಳ್ತಾ ಇದ್ದಾರಲ್ಲ ಅಂತ ತಿಳ್ಕೋಬೇಡಿ. ಅದು ಇದೆ, ಇದು ಇದೆ, ಹೇಳ್ತೇನೆ. ಮೂಲಾಧಾರದಲ್ಲಿ ಎಷ್ಟು ದಳ ಕಮಲ? ನಾಲ್ಕು ದಳ ಕಮಲ. ಹಾ, ಮೂಲಾಧಾರದಲ್ಲಿ ನಾಲ್ಕು ದಳ ಕಮಲ. ನಮ್ಮಲ್ಲಿ ಅಗ್ನಿಮಂಡಲ ಎಲ್ಲಿದೆ? ತ್ರಿಕೋಣ ಅಗ್ನಿಮಂಡಲ ಗುರುಮಂತ್ರ ಕಾಲಕ್ಕೆ ನೆನೆಯುತ್ತೀರ, ಹೃದಯದಲ್ಲಿ ತ್ರಿಕೋಣ ವಹ್ನಿಮಂಡಲ ಅಂತ. ಅಷ್ಟೇ ಅಲ್ಲ, ತ್ರಿಕೋಣ ವಹ್ನಿಮಂಡಲ ನಿಮಗೆ ಗುರುಮಂತ್ರಕ್ಕೆ ತಕ್ಕಂತೆ ಅಲ್ಲಿ ಹೇಳಿದ್ದಷ್ಟೇ, ಮಿಕ್ಕ ತುಂಬಾ ಕಡೆ ಇದೆ, ಅದನ್ನು ಪರಿಚಯ ಮಾಡಿಕೊಡುತ್ತಾರೆ. ನಾಭಿಯ ಕೆಳಗೆ ಮೂಲಾಧಾರದಲ್ಲಿ ನಾಲ್ಕು ದಳದ ಕಮಲ, ಅಲ್ಲಿರುವುದು ತ್ರಿಕೋಣ ವಹ್ನಿಮಂಡಲ. ಅಲ್ಲಿ ಪ್ರದ್ಯುಮ್ನನಿದ್ದಾನೆ ಎಂದರು. ಮಾಮೂಲಾಗಿ ನಿಮ್ಗೆ ಹೇಳಿದ್ದೇನು, ನಾಲ್ಕು ದಳ ಕಮಲ, ಅಲ್ಲಿ ಅನಿರುದ್ಧ ಅಂತ ಹೇಳಿತ್ತು. ಇಷ್ಟೇ ವ್ಯತ್ಯಾಸ. ಅದು ಲೋಕಾಧಾರಕ ರೂಪಗಳು. ನಿಮಗೆ ಹೇಳಿದ ಲೋಕಗಳಲ್ವಾ, ಹದಿನಾಲ್ಕು ಲೋಕಗಳು ಹೇಳುವಾಗ ನಾಲ್ಕು ಆರು ಎಂಟು ಹನ್ನೆರಡು ಹದಿನಾರು ಹನ್ನೆರಡು ಹದಿನಾರು ಎರಡು ಸಾವಿರ ಹನ್ನೆರಡು ಆ ಲೆಕ್ಕ ಹಾಗೇ ಇದೆ, ಅದಲ್ಲದೆ ಬೇರೆ ಇದೆ. ಅದು ಚಿಂತನೆ ಮಾಡಿ. ನಂತರ ನಾಭಿಯಲ್ಲಿ ಆರು ದಳದ ರಕ್ತ ಪದ್ಮ, ಹೌದಾ? ಅಲ್ಲಿ ಷಟ್ಕೋಣ ವಾಯುಮಂಡಲ, ಅಲ್ಲಿ ಸಂಕರ್ಷಣ ಅಂದ್ರು. ಯದ್ಯಪಿ ನೀವು ಚಿಂತನೆ ಮಾಡೋದು ಪ್ರದ್ಯುಮ್ನ, ಹೌದಾ? ಪ್ರದ್ಯುಮ್ನೂ ಇದ್ದಾನೆ, ಸಂಕರ್ಷಣನೂ ಇದ್ದಾನೆ. ನಂತರ ಹೃದಯದಲ್ಲಿ ಅಷ್ಟದಳ ಕಮಲ, ರಕ್ತಪದ್ಮ, ಅಲ್ಲಿ ದ್ವಾದಶ ಕೋಣ ಸೂರ್ಯಮಂಡಲ, ಹನ್ನೆರಡು ಮೂಲೆಯ ಸೂರ್ಯಮಂಡಲ, ಅಲ್ಲಿ ವಾಸುದೇವನಿದ್ದಾನೆ ಅಂತ ಹೇಳ್ತಾರೆ, ಹೌದಾ? ಅಲ್ಲಿ ಸಂಕರ್ಷಣನೂ ಇದ್ದಾನೆ, ವಾಸುದೇವನೂ ಇದ್ದಾನೆ. ಎರಡೂ ರೂಪಗಳ ವಿನ್ಯಾಸ, ಒಂದು ಲೋಕಾಧಾರಕ ರೂಪ, ಒಂದು ಸುಷುಮ್ನಾಧಾರಕ ರೂಪ. ಇನ್ನು ಕಂಠದಲ್ಲಿ ಹೇಳುತ್ತಾರೆ, ದ್ವಿದಳೆ ಶುಕ್ಲ ಪದ್ಮೆ. ಕಂಠದಲ್ಲಿ ಎಷ್ಟು? ಹದಿನಾರು ದಳ ಕಮಲ. ಅದು ಜನೋಲೋಕವನ್ನ ಹಿಡಿದ ರೂಪ, ಅದು ಶೇಷದೇವರಿದ್ದಾರೆ. ಎರಡು ದಳ ಪದ್ಮ ಇದೆಯಾ? ಇದೆ. ಅದೇನು ಮಾಡುತ್ತೆ? ಅಲ್ಲಿ ವಾಯುದೇವರು ಇದ್ದುಕೊಂಡು ಕಂಠದಲ್ಲಿ ದ್ವಿದಳ ಪದ್ಮವು ಶೋಭಿಪುದು, ಮುಖ್ಯ ಪ್ರಾಣ ತನ್ನ ಸುದತಿಯಿಂದೊಡಗೂಡಿ ಹಂಸೋಪಾಸನೆಯ ಮಾಡ್ಪ ಅಂದ್ರಲ್ಲ ಆ ಪದ್ಮ ಹೇಳ್ತಾ ಇದ್ದಾರೆ. ನಂತರ ಅಲ್ಲಿ ವರ್ತುಲ ಶಶಿಮಂಡಲ, ಈ ಕಂಠಸ್ಥಾನದಲ್ಲಿ ಗುಂಡಾದ ಚಂದ್ರಮಂಡಲ, ಅಲ್ಲಿ ಅನಿರುದ್ಧನಿದ್ದಾನೆ. ಅದು ಕೂಡ ಚಿಂತನೆ ಮಾಡಬೇಕು. ನಿಮಗೆ ಅಲ್ಲೆಲ್ಲ ಪಟ್ಟಿ ಕೊಟ್ಟಿದ್ದಾರೆ, ನಾಳೆ ನಾಡಿದ್ದರಲ್ಲಿ ಬರುತ್ತೆ. ನಂತರ ಭ್ರೂಸ್ಥಾನೆ, ಭ್ರೂ ಮಧ್ಯೆ ಎಷ್ಟು ದಳ ಕಮಲ? ಎರಡು ದಳ ಕಮಲ. ಅದು ಲೋಕಾಧಾರಕ ರೂಪ. ಅದಲ್ಲದೆ ಸುಷುಮ್ನಾಧಾರಕ ರೂಪ ಯಾವುದು ಅಂದರೆ ಹೇಳುತ್ತಾರೆ ಕಮಲ ಯಾವುದು? ನಾಲ್ಕು ದಳದ ಶುಕ್ಲ ಪದ್ಮ ಭ್ರೂ ಮಧ್ಯದಲ್ಲಿ. ಯಾಕಿದು ಹೇಳ್ತಾ ಇದ್ದೇನೆಂದ್ರೆ, ಈ ಎರಡು ದಳ ಇಲ್ಲಿ ಭ್ರೂ ಮಧ್ಯದಲ್ಲಿ ಎರಡು ದಳ ಕಮಲ ಅಂತ ನೀವು ತಿಳ್ಕೊಂಡಿದ್ದೀರಾ. ಯಾರಾದ್ರೂ ನಾಲ್ಕು ಅಂದ್ರೆ ಇಲ್ಲ ಆಚಾರ ನನ್ನ ಎರಡು ಅಂದ್ರಲ್ಲ ಈ ಆಚಾರ ನಾಲ್ಕು ಅಂತಾರೆ ಅಂದ್ರೆ, ಇಲ್ಲ ಎರಡೂ ಇವೆ, ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಇದ್ದೇನೆ. ತ್ರಿಕೋಣ ವನ್ಹಿಮಂಡಲ ನಾರಾಯಣ ಇದ್ದಾನೆ ಇಲ್ಲಿ ಭ್ರೂಮಧ್ಯದಲ್ಲಿ, ಭ್ರೂಮಧ್ಯದಲ್ಲಿ ನಾಲ್ಕು ದಳದ ಶುಕ್ಲ ಪದ್ಮ, ಅಲ್ಲಿ ತ್ರಿಕೋಣ ವನ್ಹಿಮಂಡಲ ನಾರಾಯಣ. ಇದು ಸುಷುಮ್ನಾಧಾರಕ ರೂಪ. ಅದಲ್ಲದೆ ಎರಡು ದಳ ಕಮಲ, ಅಲ್ಲಿ ಗರುಡ ದೇವರು, ಅಲ್ಲಿ ಗೋಪಾಲಕೃಷ್ಣ ಇದ್ದಾರಲ್ವ, ಅದು ಲೋಕಾಧಾರಕ ರೂಪ, ತಪೋಲೋಕವನ್ನು ಧಾರಣೆ ಮಾಡಿದ ರೂಪ. ನಂತರ ಮೂರ್ಧನಿ, ಶಿರಸ್ಸಿನಲ್ಲಿ ಸಾವಿರ ದಳ ಕಮಲ. ಪುರುಷನಾಮಕ ಭಗವಂತ, ಹೌದಾ? ಬ್ರಹ್ಮಾದಿ ದೇವತೆಗಳು ಪೂಜೆ ಮಾಡೋರು. ಅದಲ್ಲದೆ ಇಲ್ಲಿ ಹೇಳ್ತಾರೆ ದ್ವಾದಶ ದಳ, ಹನ್ನೆರಡು ದಳದ ಶುಕ್ಲಪದ್ಮ, ವರ್ತುಲ ಶಶಿಮಂಡಲ, ಅಲ್ಲಿ ನಾರಾಯಣ ಇದ್ದಾನೆ. ಆತನ ಚಿಂತನೆ ಮಾಡಿಯೇ ನೀವು ಅಮೃತ ವೃಷ್ಟಿಯಿಂದ ಶರೀರವನ್ನು ಪವಿತ್ರ ಮಾಡುವುದು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಈ ಶರೀರದಲ್ಲಿ ನಾಡಿಗಳು ಐದು ವಿಧವಾಗಿ ಒಡೆದಿದೆ. ಸುಷುಮ್ನ ಕಳಗಿಂದ ಮೇಲಕ್ಕೆ ಬರ್ತಾ ಏನೇನಾಗಿದೆ? ವಜ್ರಿಕಾ, ಎಲ್ಲಿ? ಹಿಂಭಾಗ. ಅಂದರೆ ನಮ್ಮ ಶರೀರ ಮಧ್ಯದಿಂದ ಸುಷುಮ್ನ ಹೋಗ್ತಾ ಇದ್ರೆ ನಮ್ಮ ಬೆನ್ನಿನ ಕಡೆಗೆ ಹೊರಟದ್ದು ವಜ್ರಿಕಾ, ಎಡಕ್ಕೆ ಹೊರಟದ್ದು ಆರ್ಯ, ಮುಂಭಾಗಕ್ಕೆ ಪ್ರಕಾಶಿನಿ ವೈದ್ಯುತ, ಮಧ್ಯೆ ಬ್ರಹ್ಮನಾಡಿ. ಸುಷುಮ್ನ ಬ್ರಹ್ಮನಾಡಿ ಅಂತ ಕರೆಸಿಕೊಂಡಿದೆ. ಈ ಬ್ರಹ್ಮನಾಡಿ ಹಾಗೆ ಶಿರಪರಿಯಂತೆ ಹೋಗಿಬಿಟ್ಟಿದೆ. ಸುತ್ತೂ ಇರುವ ನಾಲ್ಕು ನಾಡಿಗಳು ಏನಾಗಿ ಒಡೆದಿವೆ? ಮೇಲಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ಗೊಂಚಲಾಗಿ ಬಂದಿದೆ. ಆ ನಾಲ್ಕು ದಿಕ್ಕಿನ ಇಪ್ಪತ್ತೈದರ ಗುಂಪಿನ ಮಧ್ಯ ಒಂದೊಂದು ಇವೆ. ಅದು ಯಾವುದು? ಹಿಂದೆ ವಜ್ರಿಕ, ಎಡಕ್ಕೆ ಇಡ, ಮುಂಭಾಗಕ್ಕೆ ಸರಿಯಾಗಿ ಕೇಳಿಸ್ತಾ ಇದೆ. ಏನೋ ನಾಗಿನಿ ಅಂತ ಕೇಳಿಸ್ತಾ ಇದೆ. ಧಾರಿಣಿ, ಹಾರಿಣಿ ಅಲ್ಲ, ಹಕಾರ ಅಲ್ಲ. ಹಾ, ಧಾರಿಣಿ, ಧರಿಣಿ ಅಂತ ಹೇಳ್ತೀರಲ್ಲ, ಧಾರಿಣಿ. ಆದ ಮೇಲೆ ಇಲ್ಲಿ ಪಿಂಗಳ, ಮಧ್ಯೆ ಬ್ರಹ್ಮನಾಡಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಇದ್ದರೆ ಹಿಂದೆ ವಜ್ರಿಕಾದಲ್ಲಿ ಯಾವ ರೂಪ? ವಜ್ರಿಕಾದಲ್ಲಿ ಯಾವ ರೂಪ? ಪ್ರದ್ಯುಮ್ನ. ಯಾವ ಬಣ್ಣ? ಹಳದಿ ಬಣ್ಣದ ಪ್ರದ್ಯುಮ್ನ. ಎಡಭಾಗದಲ್ಲಿ ಆರ್ಯ, ನೀಲಿವರ್ಣ ಅನಿರುದ್ಧ, ಮುಂಭಾಗ ಪ್ರಕಾಶಿನಿ, ಬಿಳಿ ಬಣ್ಣ ವಾಸುದೇವ, ಬಲಭಾಗದಲ್ಲಿ ಪಿಂಗಳ ವರ್ಣ ಸಂಕರ್ಷಣ ಇದ್ದಾನೆ. ಎಲ್ಲಿ? ವೈದ್ಯುತ ನಾಡಿಯಲ್ಲಿ. ಮಧ್ಯೆ ಬ್ರಹ್ಮನಾಡಿಯಲ್ಲಿ ಕೆಂಬಣ್ಣದ ನಾರಾಯಣ ಇದ್ದಾನೆ. ಇಷ್ಟು ಗೊತ್ತಾಯಿತಲ್ಲ. ನಂತರ ಮುಂದೆ ಹೇಳುತ್ತಾ ಇದ್ದಾರೆ, ಇಲ್ಲಿಂದ ವಿಶೇಷವಾಗಿರತಕ್ಕಂಥ ನಾಡಿಗಳನ್ನು ತಾನು ನೂರರಿಂದ ಸಾವಿರ, ಸಾವಿರದಿಂದ ಎಪ್ಪತ್ತೆರಡು ಸಾವಿರವರೆಗೂ ಎಲ್ಲ ನಾಡಿಗಳನ್ನು ತಾನು ಸ್ವೀಕಾರ ಮಾಡಿದ. ಅಂದರೆ ನಾಡಿಗಳ ರೂಪಗಳನ್ನು, ನಾಡಿಗಳಲ್ಲಿ ಅನೇಕ ರೂಪಗಳನ್ನು ತಾನು ಸ್ವೀಕಾರ ಮಾಡಿದ. ಅದರಲ್ಲೂ ಕೂಡ ಮೂವತ್ತಾರು ಸಾವಿರ ಬೃಹತೀ ಸಹಸ್ರ ರುಕ್ಕುಗಳ ಒಳಗಿರತಕ್ಕಂಥ ಮೂವತ್ತಾರು ಸಾವಿರ ಬೃಹತಿ ಸಹಸ್ರ ರುಕ್ಕು ಅಂದರೆ ಸಾವಿರ ರುಕ್ಕುಗಳು, ಸಾವಿರ ಬೃಹತಿ ಸಹಸ್ರ ರುಕ್ಕುಗಳವು. ಆ ರುಕ್ಕುಗಳಲ್ಲಿ ಮೂವತ್ತಾರು ಸಾವಿರ ಸ್ವರಾಕ್ಷರ, ಮೂವತ್ತಾರು ಸಾವಿರ ವ್ಯಂಜನಾಕ್ಷರ, ಅವುಗಳಲ್ಲಿ ಮೂವತ್ತಾರು ಸಾವಿರ ಪುರುಷ ರೂಪ, ಮೂವತ್ತಾರು ಸಾವಿರ ಸ್ತ್ರೀ ರೂಪ. ಸ್ವರಾಕ್ಷರಗಳಿಗೆ ಯಾವ ರೂಪ? ಪುರುಷ ರೂಪ. ವ್ಯಂಜನಾಕ್ಷರಗಳಿಗೆ ಸ್ತ್ರೀ ರೂಪ. ಧಾರಣೆ ಮಾಡಿಕೊಂಡು ಎಲ್ಲ ನಾಡಿಗಳನ್ನು ಧಾರಣ ಪೋಷಣ ಮಾಡುತ್ತಾ ಭಗವಂತ ನಿಂತಿದ್ದಾನೆ. ಇವುಗಳನ್ನು ಚಿಂತನೆ ಮಾಡಿ ಅದನ್ನೇ ಹೇಳ್ತಾರೆ. ಸಾಧಕರಾದವರು ಮೊದಲು ಮಾಡಬೇಕಾಗಿದ್ದೇನಯ್ಯ ಅಂದರೆ, ನಮ್ಮ ಶರೀರದಲ್ಲಿ ನಾಡಿಗಳೆಷ್ಟಿವೆ ಎಂಬುದನ್ನು ತಿಳಿದು, ಆ ನಾಡಿಗಳಲ್ಲಿ ವಾಯುದೇವರು ಸಂಚಾರ ಮಾಡುತ್ತಾ ಇದ್ದಾರೆ ಎಂಬುದು ತಿಳಿದು, ಆ ನಾಡಿಗಳಲ್ಲಿರುವ ಭಗವದ್ ರೂಪಗಳು ತಿಳಿದು, ಆ ನಾಡಿಗಳಲ್ಲಿರುವ ಭಗವದ್ ರೂಪಗಳನ್ನು ತಿಳಿದು ಚಿಂತನೆ ನಿತ್ಯ ಮಾಡತಾ 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 ಬರೋದರಿಂದ ಆ ರೂಪಗಳು, ನಾಡಿಗಳ ಒಳಗಿರತಕ್ಕಂಥ ಭಗವದ್ ರೂಪಗಳೇ ಏನು ಮಾಡುತ್ತಾ ಇವೆ ಅಂದರೆ, ನಮ್ಮ ಹಿಂದಿನ ಕರ್ಮಾನುಸಾರ, ಪಾಪ ಕರ್ಮಾನುಸಾರ ಆ ನಾಡಿಗಳನ್ನು ಪ್ರಚೋದನೆ ಮಾಡಿ ನಾಡಿಗಳ ಮೂಲಕ ಇಂದ್ರಿಯಗಳ ವ್ಯಾಪಾರ ನಡೆಯುತ್ತಾ ಇದೆ. ಇಂದ್ರಿಯಗಳು ಕುದುರೆಗಳಂತೆ, ಕುದುರೆಗಳಿಗೆ ಎರಡು ಮುಖಕ್ಕೆ ಎರಡು ಕಡೆ ಹಗ್ಗ ಇರುತ್ತೆ. ಈ ಕಡೆ ಸೆಳೆದರೆ ಈ ಕಡೆ ಹೋಗುತ್ತೆ, ಆ ಕಡೆ ಸೆಳೆದರೆ ಆ ಕಡೆ ಹೋಗುತ್ತೆ. ಆ ಸೆಳೆಯುವಂಥವನಿಗೆ ಅದರ ಹಿಡಿತ ಗೊತ್ತಿರುತ್ತೆ. ಹಾಗೆ ಇಡೀ ಇಂದ್ರಿಯಗಳ ಸೆಳೆತ ಆ 36,000 ನಾಡಿ ಬಲ ಎಡ ಎರಡೂ ನಾಡಿಗಳ ಮೂಲಕ ದೇವತೆಗಳು ನಡೆಸ್ತಾ ಇರುತ್ತಾರೆ. ಆದ್ದರಿಂದ ಈ ನಾಡಿಗಳು ಶುದ್ಧ ಆಗದಿದ್ದರೆ ನಮಗೆ ಇಂದ್ರಿಯಗಳು ಯಾವಾಗಲೂ ಕೂಡ ಬೇರೆ ಕಡೆಗೆ ಓಡ್ತಾ ಇರುತ್ತೆ. ದೇವರನ್ನ ಬಿಟ್ಟು ಬೇರೆ ಕಡೆಗೆ ನಮ್ಮ ಇಂದ್ರಿಯಗಳು ಓಡ್ತಾ ಇರುತ್ತೆ. ಹಾಗಾದರೆ ನಮ್ಮ ಇಂದ್ರಿಯಗಳು ಸರಿಯಾದ ದಿಕ್ಕಿನಲ್ಲಿ ಭಗವಂತನ ಕಡೆಗೆ ಓಡಬೇಕಾದರೆ ನಮ್ಮ ನಾಡಿಗಳು ಶುದ್ಧ ಆಗಬೇಕು. ಅದನ್ನು ನಾಡೀಶೋಧನ ಅಂತ ಕರೀತಾರೆ. ನಮ್ಮ ನಾಡಿಗಳು ಶುದ್ಧ ಆಗಬೇಕಾದರೆ ಹೇಗೆ ಅಂತ ಪ್ರಶ್ನೆ ಮಾಡ್ತೀರಾ? ಹೇಳಿದ್ರೆ ಮಾಡ್ತೀರಾ? ಅಲ್ಲ, ಮಾಡಲ್ಲ ಅಂದ್ರೆ ಹೇಳಲ್ಲ, ಸುಮ್ಮನೆ ಕೇಳಿ ಹೋಗೋದೇ. ಹೇಗೆ? ಗುರುಮಂತ್ರ ಮಾಡ್ತೀರಲ್ಲ, ಮುಗಿಸಿ, ಮುಗಿಸಿದ ಮೇಲೆ ಚೂರು ಹೊತ್ತು ಕೂಡಿ, ಇಲ್ಲ ಓಡಬೇಕಾಗುತ್ತೆ ಅಂತ ಹೇಳ್ತೀರಾ, ಚೂರು ಬೇಗ ಹೇಳಿ, ಕೂಡ್ಲಿಕ್ಕಾಗುವಷ್ಟು ಟೈಮ್ ಇಟ್ಟುಕೊಂಡು ಕೂಡಿ, ಪ್ರಶಾಂತವಾಗಿ ಕೂಡಿ. ಕೂತ ಮೇಲೆ ಇದು ಊಟ ಆದ ಮೇಲೆ ಮಾಡಬೇಡಿ, ಊಟ ಆದ ಮೇಲೆ 4 ತಾಸು ಗ್ಯಾಪ್ ಇರಬೇಕು. ನೀರು ಕುಡಿದಿದ್ರೆ, ಏನಾದರೂ ದ್ರವ ಪದಾರ್ಥ ತಗೊಂಡರೆ 1 ಗಂಟೆ ನಂತರ ಮಾಡಿ. ಹೊಟ್ಟೆಯಲ್ಲಿ ಬಿದ್ದ ಕೂಡಲೇ ಇದು ಮಾಡಲಿಕ್ಕೆ ಹೋಗಬೇಡಿ. ಇದನ್ನು ಪ್ರಾಣಾಯಾಮ ಅಂತಾರೆ, ನಾಡಿ ಶೋಧನ ಪ್ರಾಣಾಯಾಮ. ಇದರಲ್ಲಿ ಅಂಥ ಕಷ್ಟ ತೊಂದರೆ ಏನೂ ಇಲ್ಲ. ಏನದು ಅಂದರೆ, ಸರಿಯಾದ ಆಸನದಲ್ಲಿ ಕೂತ್ಕೊಳ್ಳಿ. ಅದು ಎಷ್ಟೊತ್ತು ಮಾಡುತ್ತೀರೋ ಆ ಹೊತ್ತು ಎಷ್ಟೊತ್ತು ಮಾಡಬೇಕು, ನಿಮಗೆ ಎಷ್ಟೊತ್ತು ಹಿಡಿಯುತ್ತೋ ನೋಡಿಕೊಳ್ಳಿ. ಒಂದು 1/2 ಗಂಟೆ, ಗಂಟೆ ಕದಲದೆ, ನೋವಾಗದೆ, ಸುಖವಾಗಿ ನಿಮಗೆ ಎಷ್ಟು ಹೊತ್ತು ಕೂಡ್ಲಿಕ್ಕಾಗುತ್ತೋ ಅಷ್ಟು ಹೊತ್ತು ಕೂಡ್ಲಿಕ್ಕೆ ಅನುಕೂಲವಾದ ಪೋಶ್ಚರ್, ಆ ರೀತಿ ಭಂಗಿಯಲ್ಲಿ ಕೂತ್ಕೊಳ್ಳಿ. ಒಂದು ಕಾಲ ಮೇಲೆ ಒಂದು ಕಾಲ ಹಾಕ್ತೀರಾ, ಹಾಗೆ ಅನುಕೂಲವಾ, ಹಾಗೆ ಕೂಡಿ. ಇಲ್ಲ ಮಾಮೂಲಾಗಿ ಪದ್ಮಾಸನ ಅಂತ ಕೊಡ್ತೀರಾ, ಸ್ವಸ್ತಿಕಾಸನ ಅಂತ, ಹಾಗೆ ಕೂಡಿ. ಅಥವಾ ವಜ್ರಾಸನ, ವೀರಾಸನ, ಯಾವ್ದಾವುದು ಸರಿ. ಆದರೆ ಸಾಮಾನ್ಯ ಸ್ವಸ್ತಿಕ, ನಿಮಗೆ ಯಾವುದು ಸುಖವೋ ಆ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಕೂತಾಗ ಬೆನ್ನೆಲುಬು ಸೈಟಾಗಿರಬೇಕು, ತಲೆಯು ಸರಿಯಾದ ಸಮಕಾಯ ಶಿರೋಗ್ರೀವಂ ಚೆನ್ನಾಗಿಟ್ಟುಕೊಳ್ಳಿ. ಇಷ್ಟಿಟ್ಟುಕೊಂಡು ಚಿಂತನೆ ಏನಂತ ಅಂದರೆ, ಶ್ವಾಸದ ಮೇಲೆ ತಲೆಯಲ್ಲೋ ಇಡಬೇಡಿ. ಒಳಗೆ ದೇವರು ಚಿಂತನೆ ಮಾಡಿ ಇಡ್ಲಿಕ್ಕೆ ಹೋದರೆ ಮೂರ್ತಿ ನಿಲ್ಲಲ್ಲ, ನಿಲ್ತಾ ಇರಲ್ಲ. ಯಾಕೆ? ಅಭ್ಯಾಸ ಇಲ್ಲ, ಮಾಡಿಲ್ಲ. ಇದಕ್ಕಿದ್ದಂತೆ ನಾವು ಕೂತು ಬಾ ಅಂದ್ರೆ ಬರ್ತಾನಾವ? ಬರಲ್ಲ. ಆದ ಕಾರಣ ಅದಕ್ಕೂ ಮುಂದೆ ಅಭ್ಯಾಸ ಮಾಡಿ. ಈಗ ಸದ್ಯಕ್ಕೆ ಮಾಡೋದೇನು ಅಂದರೆ, ಒಂದು ಕಡೆ ಕಾನ್ಸಂಟ್ರೇಷನ್ ಬೇಕಲ್ಲ, ಸುಮ್ಮನೆ ಕೂತ್ರೆ ಮನಸ್ಸೆಲ್ಲೋ ಹೋಗ್ತಾ ಇರುತ್ತೆ. ಅದನ್ನ ಒಂದು ಕಡೆ ಇಡಿ. ಎಲ್ಲಿಡಬೇಕು ಅಂದರೆ, ಕಣ್ಣು ಮುಚ್ಚಿ ನಿಧಾನವಾಗಿ ಗಾಳಿ ತಗೊಳ್ಳಿ, ನಿಧಾನವಾಗಿ ಗಾಳಿ ತಗೊಳ್ಳಿ. ಎಲ್ಲಿ? ಒಳಕ್ಕೆ ನಿಧಾನವಾಗಿ ಗಾಳಿ ತಗೊಳ್ಳಿ, ನಿಧಾನವಾಗಿ ಗಾಳಿ ಬಿಡ್ತಾ ಬನ್ನಿ. ಹೌದಾ? ರೇಚಕ ಪೂರಕ ಎರಡೂ ಮಾಡುತ್ತಾ, ಆ ಮಾಡುವ ಕಾಲಕ್ಕೆ ಆ ಗಾಳಿಯ ಮೂಲಕ ವಾಯುದೇವರು ಹಂಸನಾಮಕ ಭಗವಂತ ನನ್ನ ಒಳಗೆ ಪ್ರವೇಶ ಮಾಡತ, ನನ್ನ ನಾಡಿಗಳಲ್ಲಿ ಪ್ರವೇಶ ಮಾಡತ, ಆ ನಾಡಿಗಳನ್ನು ಶುದ್ಧ ಮಾಡತಾ ಇದ್ದಾರೆ ಅಂತ ಆಲೋಚನೆ ತಲೆಯಲ್ಲಿ ಬರ್ತಾ ಬರಲಿ. ಆ ಮನಸ್ಸಿನಲ್ಲಿ ಆ ವಾಯುದೇವರ ಸಂಚಾರವನ್ನೇ, ಹೊರಗೆ ಬರುತ್ತೆ ಶ್ವಾಸ, ಒಳಗೂ ಬರುತ್ತೆ, ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಶ್ವಾಸದ ಮೇಲೆ ಕಾನ್ಸಂಟ್ರೇಷನ್, ಬರೀ ಶ್ವಾಸ ಅಲ್ಲ, ಅಲ್ಲಿ ವಾಯುದೇವರು ಬರ್ತಾ ಇದ್ದಾರೆ, ಒಳಗೂ ಹೋಗ್ತಾ ಇದ್ದಾರೆ, ಗಾಳಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ಗಾಳಿಯೇ ವಾಯುದೇವರಲ್ಲ, ಗಾಳಿ ಒಳಗೆ ವಾಯುದೇವರು, ವಾಯುದೇವರೊಳಗೆ ಭಗವಂತ. ಆತನ ಹೆಸರು ಹಂಸ, ಹಂಸನಾಮಕ ಭಗವಂತ ವಾಯುದೇವರ ಮೂಲಕ ಇದು ಮಾಡಿಸ್ತಾ ಇದ್ದಾರೆ ಎಂಬುದನ್ನು ಚೆನ್ನಾಗಿ ಚಿಂತನೆ ಮಾಡುತ್ತಾ, ವಾಯುದೇವರು ನಮ್ಮ ಶರೀರದ ಕಣ ಕಣದಲ್ಲಿ ಪ್ರವೇಶ ಮಾಡಿ ನಮ್ಮ ಹಿಂದಿನ ಅನೇಕ ಜನ್ಮದ ಪಾಪ ಕರ್ಮ, ಪಾಪ ನಮ್ಮ ಕಣ ಕಣದಲ್ಲಿ ತುಂಬಿ ಕೂತಿದೆ, ಅದನ್ನೆಲ್ಲ ಹೊರಗೆ ತೆಗೆದು ಒಳಗೆ ತಗೊಂಬೋ ಶ್ವಾಸದಿಂದ ವಾಯುದೇವರು ವಿಶೇಷವಾಗಿ ಪ್ರವೇಶ ಮಾಡುತ್ತಾ ಇದ್ದಾರೆ. ಹೊರಗೆ ಬಿಡುವ ಶ್ವಾಸದ ಮೂಲಕ ಎಲ್ಲವನ್ನ ಹೊರಗೆ ಹಾಕ್ತಾ ಇದ್ದಾರೆ, ಪಾಪವನ್ನೇ ಹೊರಗೆ ಹಾಕಿ ಬಿಡುತ್ತಾ ಇದ್ದಾರೆ ಎಂಬ ಚಿಂತನೆಯಿಂದ ನೀವು ಈ ವಾಯುದೇವರ ಮೇಲೆ ಚೆನ್ನಾಗಿ ಮನಸ್ಸಿಟ್ಟು ಮಾಡ್ತಾ ಬನ್ನಿ. ಒಂದು ಸಲ ಬಿಟ್ಟು ಒಂದು ಸಲ ತಗೊಂಡು, ಒಂದು ಸಲ ಬಿಟ್ಟು ಒಂದು ಸಲ ತಗೊಂಡ್ರೆ ಒಂದು ಸೈಕಲ್ ಎಷ್ಟೊತ್ತು ಮಾಡ್ಲಿಕ್ಕಾಗತ್ತೆ? 100 ಸಲ ಮಾಡಿ. ಮಾಮೂಲಾಗಿ ಸರಸರ ತಗೊಂಡು ಬಿಡೋದು ಸುಲಭ, ನಿಧಾನವಾಗಿ ತಗೊಳ್ಳಿ. ಆ ತಗೊಳ್ಳೋ ಕಾಲಕ್ಕೆ ಕೌಂಟ್ ಮಾಡಿ ಚೆನ್ನಾಗಿ. 1, 2, 3 ಬೇಡ. ಏನ್ ಮಾಡೋಣ? ವಾಯುದೇವರ ಚಿಂತನೆ ಬರಬೇಕಾದರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಹೌದಾ? ಅಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಹೊರಗೆ ಹೇಳಬೇಡಿ, ಮನಸ್ಸಿನಲ್ಲೇ ಹೇಳಿಕೊಳ್ಳಿ. ನಿಧಾನವಾಗಿ ಗಾಳಿ ಬಿಡ್ತಾ ಬನ್ನಿ, ಹಾಗೇ ತಗೊಳ್ತಾ ಬನ್ನಿ. ಇದು ಎಷ್ಟು ಸಲ ಮಾಡಬೇಕು ಅಂದರೆ 100 ಸಲ. ಎಷ್ಟೊತ್ತಾಗುತ್ತೀರಿ ಬಿಟ್ಟು ತೆಗೆದು? 10-15 ನಿಮಿಷದಲ್ಲೇ ಆಗುತ್ತಷ್ಟೆ, ಹೆಚ್ಚಿಲ್ಲ. ಅದಾದ ಮೇಲೆ ಇದೇ ಚಿಂತನೆ, ಗಾಳಿಯನ್ನು ತಗೊಳ್ಳುವ ಕ್ರಮ ಬೇರೆ. ಹೇಗೆ ಅಂದರೆ, ಎರಡೂ ಹೊಳ್ಳೆಗಳಿಂದ, ಮೂಗಿನ ಹೊಳ್ಳೆಗಳಿಂದ ತಗೊಂಡುವು ಬಿಟ್ಟುವಲ್ಲ, ಈಗ 15-20 ನಿಮಿಷ ಹೇಗೆ? ಎಡಹೊಳ್ಳೆಯಿಂದ ತಗೊಳ್ಳಿ, ಒಳಕ್ಕೆ ಪೂರ್ಣವಾಗಿ ತಗೊಳ್ಳಿ, ಬಲದಿಂದ ಬಿಡಿ. ಬಲದಿಂದ ತಗೊಳ್ಳಿ, ಎಡದಿಂದ ಬಿಡಿ. ಎರಡೂ ಸೇರಿದರೆ 1 ಸೈಕಲ್. ಅಂತಹದ್ದು ಇಷ್ಟು ಮಾಡ್ತೀರಾ? 100 ಅಂತಿಟ್ಟುಕೊಳ್ಳಿ, 3ಕ್ಕೆ ಬರುತ್ತೆ ಅಲ್ವಾ? ಯಾಕಂದ್ರೆ 3 ಇಟ್ಟುಕೊಂಡ್ಬಿಟ್ರೆ ಏನೂ ಇಲ್ಲದಾಗ್ಬಿಡುತ್ತೆ. ಅದಕ್ಕೆ ನಮಗೆ 108 ಗಾಯತ್ರಿ ಮಾಡಿ ಅಂದರು. ನಾವು ಸ್ಟ್ಯಾಂಡರ್ಡ್ ಆಗಿ 10ಕ್ಕೆ ನಿಂತು, 10 ಅಂತ ಕೊಟ್ಟಿದ್ರೆ 1ಕ್ಕೆ ಇರ್ತಾ ಇಲ್ಲ. ಅದಕ್ಕೆ 100 ಅಂತ ಇಟ್ಟುಕೊಂಡು ಮಾಡಿ. ಅವ ಆಚಾರ ಹೇಳಿದ್ದಾರೆ 3ಕ್ಕೆ ಹೋಗೋಣ ಅಂತ, ಬೇಡ. ನೀವು ಮಾಡ್ತಾ ಬನ್ನಿ, ಬೇಕಾದ್ರೆ ಈ 2 ದಿವಸ, ನಾಳೆ ನಾಳದ್ದು ಮಾಡಿ. ಆಚೆ ನಾಳದ್ದು ಬರ್ತೀರಲ್ಲ 3ನೇ ತಾರೀಕು, ಬಂದಾಗ ಹೇಗಿದೆ ಅಂತ ನನಗೆ ಹೇಳಿ. ಬೆಳಿಗ್ಗೊಮ್ಮೆ ಮಾಡಿ, ಸಂಜೆ ಸ್ವಲ್ಪ ಟೈಮ್ ಇರುತ್ತಾ? ಮನಸ್ಸಿದ್ರೆ ಆ ಮಾರ್ಗ ಇದೆ, ಇಲ್ಲ ಅಂದ್ರೆ ಇಲ್ಲ. ಇಲ್ಲೇ ಇರ್ತೀರಾ? ಅಲ್ಲೇ ಕೂತು ಮಾಡಿ. ಓಹ್, ಅಂದ್ರೆ ಈ ಕಾರ್ಯಕ್ರಮ ಇದೆ, ಇಲ್ಲೇ ಇರಬೇಕು ಅಂತ ಹೇಳ್ತೀರಾ? ಸರಿಯಮ್ಮ, ಈ ಕಾರ್ಯಕ್ರಮಗಳ ಮಧ್ಯೆ 1-10 ನಿಮಿಷವೂ ಸಿಗಲ್ಲವ ನಿಮಗೆ? ಸರಿ, ನಾನೇನ್ ಮಾಡ್ಲಿದ್ದಕ್ಕೆ, ಸಿಕ್ಕವರು ಮಾಡಿ. ನಿಮಗೆ ಯಾರಿಗೆ ಮನಸ್ಸಿಗೆ ಬರುತ್ತೆ, ಯಾರಿಗೆ ಮಾಡಬೇಕು ಅಂತಿರುತ್ತೆ, ಯಾರಿಗೆ ಸಮಯ ಸಿಗುತ್ತೆ ಅವರು ಮಾಡಿ. ಸಿಗದಿದ್ದವ್ರಿಗೆ ಏನ್ ಮಾಡ್ಲಿಕ್ಕಾಗುತ್ತೆ ಅಲ್ವಾ? ಬಿಟ್ಬಿಡಿ. ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಮಾಡಿ. ಸಾಮಾನ್ಯ ಮಾಡಬೇಕಾದ ಕ್ರಮ ಹೀಗೆ. 2 ಹೊತ್ತು ಮಾಡಿದರ ಇನ್ನ ವಿಶೇಷ ಶುದ್ಧಿ ಆಗುತ್ತೆ, 3 ಹೊತ್ತು ಮಾಡಿದ್ರ ಇನ್ನ ವಿಶೇಷ. ಎಷ್ಟೊತ್ತಾಗುತ್ತೆ ಏನಮ್ಮ? ಹೌದು, ಬೆಳಿಗ್ಗಂತೂ ಬೆಳಿಗ್ಗೆ ಎದ್ದ ಕೂಡಲೇ ಮಾಡ್ತೀರಾ? ಮಧ್ಯಾಹ್ನ ಊಟಕ್ಕೆ ಮೊದಲು ಮಾಡಿ, ಊಟಕ್ಕೆ ಮುಂಚೆ. ಮಧ್ಯಾಹ್ನ ಅಲ್ಲ, ಬೆಳಿಗ್ಗೆ ಹಾಲು ಫಲಾರ ಎಲ್ಲ ಆಗುತ್ತಲ್ಲ, ಮಧ್ಯಾಹ್ನ ಊಟ ಯಾಕೆ ಹಾಗಾದ್ರೆ? ಊಟವೂ ಮಾಡ್ತೀವಲ್ಲ, ಊಟದ ಜೊತೆಗೆ ಊಟ ಮೊದಲು ಮಾಡಿ. ಮತ್ತೆ ಮಧ್ಯಾಹ್ನ ಊಟ ಮಾಡಿದರೆ ರಾತ್ರಿ ಊಟ ಯಾಕೆ? ಅದು ಮಾಡ್ತೀವಲ್ಲ, ಅದಕ್ಕೆ ಮೊದಲು ಮಾಡಿ, ಟೈಮ್ ಸರಿ ಹೋಗುತ್ತಲ್ಲ. ಅದರಿಂದ ಸರಿಯಪ್ಪ, ನಿಮಗಂತ ಅರ್ಥ ಆಯ್ತು, ಮಾಡಬೇಕು ಅಂತ ಮನಸ್ಸಿದ್ರೆ ಯಾವಾಗಾದ್ರೂ ಮಾಡಬಹುದು ಅಂತ ಅರ್ಥ ಆಯ್ತಲ್ಲ, ಇನ್ನು ಪ್ರಶ್ನೆ ಇಲ್ಲಲ್ಲಿ. ಸರಿ ಮಾಡಿ. ಇಷ್ಟು ಮಾಡ್ತಾ ಬಂದ್ರೆ ಏನಾಗುತ್ತೆ, ನಿಮಗೆ ಅನುಭವ ಆಗ್ತಾ ಬರುತ್ತೆ, ಮನಸ್ಸು ಶರೀರ ಹಗೂರ ಆಗ್ತಾ ಬರುತ್ತೆ. ಬೇಕಾದ್ರೆ ನೀವು ಮಾಡಿ, ನಾಳೆ ಆಚೆನೆ ಬಂದ್ ಕಾಲಕ್ಕೆ ನಿಮ್ ಬಾಯಿಂದ ಬರುತ್ತದು. ಮಾಡದಿದ್ರೆ ಬರಲ್ಲ, ಮಾಡಿ ನೋಡಿ. ಒಂದು ಎರಡು ದಿವಸ ಮಾಡಿದರೇನೆ ಅಷ್ಟೂರು ಪರಿಣಾಮ ಬೀರಿದರೆ ದಿನಾಗೂ ಮಾಡಿದರೆ ಪರಿಸ್ಥಿತಿ ಹೇಗಿರಬೇಕು? ಬೇರೆಯವರು ಬರೇ ಗಾಳಿಯ ಮೇಲೆ ಮನಸ್ಸು ನಿಲ್ಲಿಸ್ತಾರೆ. ನಾವು ಬರೀ ಜಡವಾದ ಗಾಳಿಯ ಮೇಲೆ ಮನಸ್ಸು ನಿಲ್ಲೋದು ಬೇಡ. ವಾಯುದೇವರ ಒಳಗೆ ಆ ಹಂಸನಾಮಕ ಭಗವಂತನಲ್ಲಿ ಚಿಂತನೆ ಮಾಡೋಣ. ಇದನ್ನೇ ವಿಜಯದಾಸರು ಹೇಳುತ್ತಾರೆ, ಗಮನ ಗಮನವ ನೋಡು ಅಂತಾರೆ. ಗಮನ ಗಮನವ, ವಾಯು ದೇವರು ಹೊರಗೆ ಬರೋದು ಒಳಗೆ ಹೋಗೋದು ಇದನ್ನು ಸದಾ ಚಿಂತನೆ ಮಾಡುತ್ತಾ ವಾಯುದೇವರು ನನ್ನಿಂದ 21,600 ಶ್ವಾಸ ಮಂತ್ರ ಜಪ ತಾವು ಮಾಡಿಸ್ತಾ ಇದ್ದಾರೆ ಎಂಬುದನ್ನ ಚಿಂತನೆ ಮಾಡ್ತಾ 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 ಆ ಶ್ವಾಸವನ್ನ ಬಿಡತ್ತಾ ತಗೊಳತ್ತಾ ಎಂದು ಮಾಡಿಲ್ಲಲ್ಲ ಬದುಕಿನಲ್ಲಿ, ಬರೀ ಕೇಳೋದಷ್ಟೇ ಈ ತರ ಎಂದು ಮಾಡಿಲ್ಲಲ್ಲ. ಮಾಡಿ ನೋಡಿ, ಮಾಡಿದರೆ ಚೆನ್ನಾಗಿರುತ್ತೆ. ಅಮ್ಮ ನೀವು ಯಾರ್ಯಾರು ಏನೇನು ಮಾಡ್ತಾ ಇದ್ದೀರೋ ನಂಗೆ ಗೊತ್ತಿಲ್ಲ. ನಾನು ಹೇಳಿದ್ದಿಷ್ಟು ಇಷ್ಟು ಮಾಡಿ ಆಯ್ತಾ? ನೀವು 3 ಸಲವೋ 6 ಸಲವೋ ನಂಗೆ ಗೊತ್ತಿಲ್ಲ, ನಾನು ಹೇಳಿದ್ದು 100 ಸಲ ಅದು ಮುಗಿಸಿ ಸರಿ ಹೋಗುತ್ತೆ. ಅದನ್ನು ಸೇರಿಸಿಕೊಳ್ಳಿ. ಸೇರಿಸಿಕೊಂಡ್ರೆ ನಿಮಗೆ ವಿಶೇಷವಾದಂಥ ಒಳಗೆ ಆ ಶುದ್ಧಿ ಆಗ್ತಾ ಬರುತ್ತೆ, ಸಾಧನ ನಡೆಯುತ್ತೆ. ಇನ್ನು ಮುಂದೆ ಭಗವಂತ ನಮ್ಮ ಶರೀರದಲ್ಲಿ ಅನೇಕ ರೂಪಗಳಿಂದ ನಿಂತ ಅಂದು. ಯಾವ್ಯಾವ ರೂಪಗಳಿಂದ ನಿಂತ ಅಂದರೆ ಅವತ್ತು ಹೇಳಿದನಲ್ಲ ಯಾವುದು, ಬಿಂಬ ಸಂಸ್ಥಾಪನಾ ಪ್ರಕರಣದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೂಪಗಳು ಹೇಗೇಗಿವೆ ಅಂತ ಹೇಳಿದನಲ್ಲ, ಅಲ್ಲಿ ಹೇಳಿದ್ದು ಎಲ್ಲಿ, ಬಿಂಬನೊಳಗೆ ಹೇಳಿತ್ತು. ಜೀವ ಬಹಳ ಸೂಕ್ಷ್ಮ, ಆ ಸೂಕ್ಷ್ಮನಾದ ಜೀವನೊಳಗೆ ಬಿಂಬ ಮೂರ್ತಿ ಇರ್ತಾನಲ್ಲ, ಅವನ ತಲೆ ಹೀಗೆ ಕೈ ಹೀಗೆ ಎಲ್ಲ ಹೇಳಿತ್ತು. ಅದು ಎಟಕಲ್ಲ ಮನಸ್ಸಿಗೆ ಅಂತ ಅವನೇ ನಮ್ಮ ಶರೀರದ ಸುತ್ತು ಇದ್ದಾನೆ, ಹೀಗೆ ಹೀಗೆ ರೂಪಗಳು ಅಂತ ಹೇಳಿತ್ತು. ಒಂದೇನಾದರೂ ನೆನಪಿದೆಯಾ? ಶಿರಸ್ಸು ನಾರಾಯಣ, ಲಲಾಟ ಪ್ರದ್ಯುಮ್ನ ಉದ್ಭೂತ ಕೇಶವ, ನಂತರ ಎರಡು ಭ್ರೂಮಧ್ಯ ಭ್ರೂಯುಗಲ ನಾರಾಯಣ, ಹೌದಾ? ನಂತರ ಕಣ್ಣು ಗೋಲಕಗಳು ಕಪಿಲ. ಒಂದು ನಿಮಿಷ ನಾ ಕೇಳಿದ್ರೆ ಹೇಳಿ, ಗೋಲಕಗಳು ಕಪಿಲ ರೂಪ, ಅದರಲ್ಲಿ ಬಿಳಿ ಭಾಗ ರಾಮ, ಕಪ್ಪು ಭಾಗ ಕೃಷ್ಣ, ಮಧ್ಯೆ ಕಪಿಲ ಚುಕ್ಕೆ. ಇಷ್ಟು ಬಂತಲ್ಲ, ಎಷ್ಟು ಚೆನ್ನಾಗಿದೆ. ಆ ಥರ ಮಾಡ್ತಾ ಬಂದು ಅಲ್ಲ, ಯಾಕೆ ಬಿಂಬನಲ್ಲಿ ಚಿಂತನೆ ಮಾಡಲಿಕ್ಕಾಗಲ್ಲ? ಅಂದರೆ ಇಲ್ಲಿ ಚಿಂತನೆ ಮಾಡಿ ಸೂಕ್ಷ್ಮ ರೂಪದಿಂದಲೂ ಹಾಗೆ ಇದ್ದಾನೆ ಅಂತ ಹೇಳಿದರಲ್ಲ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಬಿಂಬನೇ ಈ ಶರೀರದಲ್ಲಿ ಇಷ್ಟು ರೂಪಗಳಿಂದ ನಿಂತ, ಅದೇ ಹೇಳ್ತಾ ಬರ್ತಾರೆ. ಶಿರಸ್ಸಿನಲ್ಲಿ ಕಪಾಲ ಉಪರಿಭಾಗದಲ್ಲಿ ಇಲ್ಲಿ ಹೇಳ್ತಾರೆ, ಶಿರಸ್ಸು ನಾರಾಯಣ, ಕಪಾಲದ ಉಪರಿಭಾಗ ವಾಸುದೇವ ರೂಪಗಳು ತಯಾರಾಗಿದೆ. ನಂತರ ಲಲಾಟೆ ಕೇಶವ, ಭ್ರೂಮಧ್ಯೆ ಭ್ರೂದ್ವಯೇ ಚ ನಾರಾಯಣ, ಎರಡು ಕಪೋಲಗಳಲ್ಲಿ ಸಂಕರ್ಷಣ, ಹೌದಾ? ಚೆನ್ನಾಗಿ ಬಂತು. ಮೂಗಿನಲ್ಲಿ ಇಂದ್ರಿಯ ಪ್ರದ್ಯುಮ್ನ, ಮೂಗು ನರಸಿಂಹ, ಹೌದಾ? ಹಾಗೆ ಕಣ್ಣು ಇಂದ್ರಿಯ, ಬಲಗಣ್ಣು ಎಡಗಣ್ಣು ಅನಿರುದ್ಧ, ಬಲಗಣ್ಣು ಪ್ರದ್ಯುಮ್ನ, ಎಡಗಣ್ಣು ಅನಿರುದ್ಧ. ಡಬ್ಬಿ ಗೋಲಕ ಅನಿರುದ್ಧ ಪ್ರದ್ಯುಮ್ನರಲ್ಲ, ಒಳಗಿರುವ ಇಂದ್ರಿಯ, ಹೌದಾ? ಹಾ, ಇಲ್ಲಿ ಮತ್ತು ಮೂಗಾದ ಮೇಲೆ ಎರಡು ತುಟಿಗಳಲ್ಲಿ ವಾಸುದೇವ, ಮೇಲೆ ಮೇಲ್ತುಟಿ ಕಳತುಟಿ ಸಂಕರ್ಷಣ, ಮೇಲೆ ದಂತ ಪಂಕ್ತಿಗಳು ಕೆಳಗಿನ ದಂತ ಪಂಕ್ತಿಗಳು, ಹಾ ಅಂತ ಅನಿರುದ್ಧ ಬರಬೇಡಿ, ಎರಡೂ ದಂತ ಪಂಕ್ತಿಗಳು ಪ್ರದ್ಯುಮ್ನ, ಅದನ್ನೇ ಮತ್ತೂ ಹೇಳ್ತಾ ಬಂದರು. ಇಲ್ಲಿಷ್ಟೇ, ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ, ಅವನಿಗೆ 4 ಕೈಗಳು ಹೇಳಿದ್ದಾರೆ ಅಲ್ಲಿ, ಅಲ್ವಾ? 4 ಕೈ, ಮೇಲಿನ 2 ಕೈ ಎಲ್ಲ ನಮಗಿಲ್ಲ. ಆದ ಕಾರಣ ಅವ ಏನ್ ಮಾಡಿದ್ದಾನೆ, ಹಾಗಾದ್ರೆ ನನ್ನ ಸುತ್ತಿರೋ ದೇವರ ರೂಪಕ್ಕೆ ನಾಲ್ಕು ಕೈ ಇದೆಯಾ ಎರಡು ಕೈ ಇದೆಯಾ ಅಂತ. ನಮ್ಮ ಸುತ್ತು ಕೈಯಲ್ಲಿ ಕೈ ಕಾಲಲ್ಲಿ ಕಾಲು ಇಟ್ಟರೆ ನಿಂತ ರೂಪಕ್ಕೆ ಎರಡು ಕೈ ಇದೆಯಾ ನಾಲ್ಕು ಕೈ ಇದೆಯಾ? ನಾಲ್ಕು ಇದೆ, ನಮಗೆ ಎರಡು ಎಕ್ಸ್ಟ್ರಾ ಇಲ್ಲ. ಆದ್ದರಿಂದ ಆತ ಕೈ ಸುಮ್ಮನೆ ಇಟ್ಟುಕೊಂಡಿದ್ದಾನೆ, ನಮ್ಮ ಎರಡು ಕೈಯಲ್ಲಿ ಎರಡು ಕೈ ಇಟ್ಟಿದ್ದಾನೆ. ಹಾಗೆ ಇಡೀ ಒಂದು ವೇಳೆ ನಾರಾಯಣ ರೂಪ ಹಾಗೇ ಬಿಟ್ಟು ನಿಂತರೆ ನಮ್ಮ ಎಲ್ಲ ದೇಹ ಸುತ್ತು ಒಳಗೆ ತೋರಿ ನಿಂತರೆ ಆ ಥರ ಭಗವಂತ ನಿಂತಿದ್ದಾನೆ. ಇದನ್ನೇ ಹೇಳಿದ, ಅದಕ್ಕೆ ಮತ್ತು ನಾನು ಅದನ್ನ ಮತ್ತು ಹೇಳತಾ ಇಲ್ಲ. ಅಲ್ಲಿ ಹೇಳಿದ್ದೆ, ಇಲ್ಲೆಲ್ಲವನ್ನ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಯಾವುದು? ಧಾರಕ ರೂಪಗಳ ಪರಿಚಯ. ಯಾವ್ಯಾವ ಧಾರಕ ರೂಪಗಳು? ಶರೀರ ಧಾರಣೆ ಮಾಡುವ ರೂಪಗಳು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪಗಳು ಬಂತಲ್ಲ. ಆದ ಮೇಲೆ ನಾಡಿಧಾರಕ ರೂಪಗಳು ಹೇಳಿದರು. ನಂತರ ಶರೀರಧಾರಕ ರೂಪಗಳೆಲ್ಲ ಹೇಳಿದ್ರು. ಇವಾಗ ಯಾವುದು? ನಾರಾಯಣ, ವಾಸುದೇವ, ಸಂಕರ್ಷಣ ಎಲ್ಲ ಹೇಳಿದರು. ಇಷ್ಟೆಲ್ಲ ಹೇಳಿದ ಮೇಲೆ ಮುಂದೆ ಹೇಳುತ್ತಾರೆ, ಇದು ಧಾರಕ ರೂಪಗಳು. ಇನ್ನ ಚೇಷ್ಟಕ ರೂಪಗಳು ಏನು ಅಂತ ಹೇಳುತ್ತಾರೆ. ಚೇಷ್ಟ ಅಂದ್ರೆ ಏನು? ನಮ್ಮಿಂದ ಕೆಲಸ ಮಾಡಿಸು. ಕೆಲಸ ಮಾಡಲಿಕ್ಕೆ ನಮಗೆ ಯಾವ ಯಾವ ಕಾಲದಲ್ಲಿ ಕೆಲಸ ಮಾಡ್ತೇವೆ? ಎಚ್ಚರ ಕಾಲ, ಸ್ವಪ್ನ ಕಾಲ, ಸುಷುಪ್ತಿ ಕಾಲ, ಮೂರು ಕಾಲಗಳು ತಾನೇ ಇರೋದು. ಅದು ಬಿಟ್ಟರೆ ಬೇರೆ ಕಾಲ ಇಲ್ಲ ನಮಗೆ. ಅಂದ್ರೆ ಉಂಟು ಗೊತ್ತಾ ಗೊತ್ತಿಲ್ಲ? ಎಚ್ಚರ ಕಾಲ, ಜಾಗ್ರತ್ ಕಾಲ ಇದೆಯಲ್ಲ, ಜಾಗ್ರತ್ ಕಾಲದಿಂದ ಸ್ವಪ್ನ ಕಾಲಕ್ಕೆ, ಸ್ವಪ್ನಕ್ಕೆ ಹೋಗುವಾಗ ಮಧ್ಯೆ ಈ ಕಣ್ಣಿನಿಂದ ಬರತಕ್ಕಂಥ ಭಗವಂತ ವಿಶ್ವ ಕಂಠಕ್ಕೆ ಬಂದರೆ, ತೈಯಸನತ್ರ ಸೇರಿದರೆ ಸ್ವಪ್ನಾವಸ್ಥ. ಆದರೆ ಇನ್ನ ಕಂಠಕ್ಕೆ ಸೇರಲಿಲ್ಲ ವಿಶ್ವ, ಕಣ್ಣು ಬಿಟ್ಟಾಯಿತು, ಕಣ್ಣಿನ ಸ್ಥಾನ ಬಿಟ್ಟಾಯಿತು, ಕಂಠಕ್ಕೆ ಸೇರಲಿಲ್ಲ. ಇನ್ನ ಮಧ್ಯದಲ್ಲಿ ಟ್ರಾಫಿಕ್ ಅಲ್ಲಿದ್ದಾರೆ. ಅವಾಗ ಸ್ವಪ್ನವೂ ಬೀಳತಾ ಇರುತ್ತೆ, ಇನ್ನೊಂದು ಕಡೆ ಇಂದ್ರಿಯಗಳ ವ್ಯಾಪಾರವೂ ಆಗ್ತಾ ಇರುತ್ತೆ. ಅಂದ್ರೆ ಸ್ವಪ್ನದಲ್ಲೇ ಸ್ವಪ್ನ ಬೀಳ್ತಾ ಇರುತ್ತೆ, ಒದರ್ತಾ ಇರ್ತಾರೆ, ಪಕ್ಕವರನ್ನ ಬಡಿತಾ ಇರ್ತಾರೆ, ಒದಿತಾ ಇರ್ತಾರೆ, ಇವೆಲ್ಲ ಕೂಡ ವ್ಯಾಪಾರ. ಉಭಯಾವಸ್ಥ ನಂತರ ಸ್ವಪ್ನಾವಸ್ಥ. ಸ್ವಪ್ನಾವಸ್ಥೆಗೂ ಸುಷುಪ್ತಿ ಅವಸ್ಥೆಗೂ ಮಧ್ಯೆ ಮೋಹಾವಸ್ಥ ಅಂತ ಬರ್ತಾ ಇರುತ್ತೆ. ಚೂರು ಸ್ವಪ್ನ ಬೀಳ್ತಾ ಇರುತ್ತೆ, ಚೂರು ಒಳ್ಳೆ ನಿದ್ದೆಯು ಬರ್ತಾ ಇರುತ್ತೆ, ನಂತರ ಒಳ್ಳೆ ಗಾಢ ನಿದ್ರೆ, ನಂತರ ಥಟ್ಟನೆ ಎಚ್ಚರ ಅಲ್ಲ. ಹೇಗೆ? ಅಲ್ಲಿಂದ ಮತ್ತೂ ಮೋಹಾವಸ್ಥ, ಅಲ್ಲಿಂದ ಸ್ವಪ್ನಾವಸ್ಥ, ಅಲ್ಲಿಂದ ಉಭಯಾವಸ್ಥ, ಅಲ್ಲಿಂದ ಜಾಗ್ರತ ಅವಸ್ಥ, ಇಷ್ಟು ತರ್ತಾರೆ ಅಲ್ಲ. ಅದು ಹಾಗಾದರೆ ಎಷ್ಟಾಯ್ತ ಅವಸ್ಥೆಗಳು? ಐದಾಯ್ತಲ್ಲ ಅಂದ್ರೆ ಐದಲ್ವಾ, ಆರಲ್ಲ ಐದು. ಆ ಐದು ಮೂರರಲ್ಲೇ ಸೇರಿಬಿಡುತ್ತೆ, ಆದ ಕಾರಣ ಪ್ರತ್ಯೇಕ ಹೇಳಲಿಲ್ಲ. ಅದಕ್ಕೆ ಹೇಳುತ್ತಾರೆ, ಈ ಮೂರು ಅವಸ್ಥೆಗಳು ನಮಗೆ ನಾವು ತಂದುಕೊಳ್ಳೋದಾ ಅವನು ಕೊಡೋದಾ? ಅವನೇ ಕೊಡೋದು. ಅಷ್ಟು ಗೊತ್ತಾಯ್ತಲ್ಲಮ್ಮ, ಸಾಕು, ಸಾಧನೆ ಬೇಕಾದಷ್ಟಾಯ್ತು. ನಾವೇ ತಂದುಕೊಳ್ಳೋದು ಅಂದ್ರೆ ಬಹಳ ಕಷ್ಟ ಆಗಿಬಿಡುತ್ತೆ ಅಲ್ವಾ? ಸರಿ, ಅವಾಗೆ ಭಗವಂತ ಏನು ಮಾಡಿದ ಅಂದ್ರೆ, ವಾಸುದೇವ ನಾಮಕ ಭಗವಂತ ಬ್ರಹ್ಮವಾಯುಗಳಿಂದ ಕೂಡಿಕೊಂಡು ಶಿರಸ್ಸಿನ ಬ್ರಹ್ಮರಂಧ್ರ ಒಡಕೊಂಡು, ಅಲ್ರಿ ಮೊದಲೇ ತೂತು ಇಲ್ಲ, ಜೀವಿಯ ಶರೀರ ತಯಾರಾದ ಕಾಲಕ್ಕೆ ತೂತಿಲ್ಲ, ಸ್ವಾಮಿ ತೂತು ಮಾಡಿಕೊಂಡೇ ಪ್ರವೇಶ ಮಾಡಿದ. ಯಾಕೆ ಮಾಡಿದನಪ್ಪ? ಹಾಗೆ ಪ್ರವೇಶ ಮಾಡಬಹುದಾಗಿತ್ತಲ್ಲ ಅಂದ್ರೆ ಮುಂದೆ ಜೀವ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅಲ್ಲಿಂದ ಹೋದರೆ ಸಾಮಾನ್ಯವಾಗಿ ಅಲ್ಲಿಂದ ಹೋಗ್ಲಿಕ್ಕೆ ಬಹಳ ಪುಣ್ಯ ಮಾಡಿರಬೇಕು. ಮಾಮೂಲಾಗಿ ಒಳ್ಳೆ ಸಾಧನೆ ಮಾಡಿದವರಾದರೆ ಮೇಲ್ಭಾಗದ ರಂಧ್ರಗಳಿಂದಲೇ ಹೋಗಿಬಿಡುತ್ತೆ, ಕಣ್ಣು, ಮೂಗು, ಕಿವಿ, ಬಾಯಿ, ಅಲ್ಲಿಂದಲೇ ಹೋಗ್ತಾ ಇನ್ನೂ ವಿಶೇಷ ಸಾಧನೆ ಮಾಡಿದವರಿಗೆ ಬ್ರಹ್ಮರಂಧ್ರ ಇದನ್ನು ಸೀಳಿಕೊಂಡು ಹೋಗುತ್ತೆ. ಅದು ಬಹಳ ಅಪರೂಪದ್ದು. ಇನ್ನ ಸಾಧನೆ ಇಲ್ಲ, ಏನಿಲ್ಲ, ಸುಮ್ಮನೆ ತಿಂದು ಕುಡಿದು ಮಾಡಿ ಹೋದು, ಏನೂ ಇಲ್ಲ ಅಂತ ಹೇಳಿದರೆ ಕೆಳಗಿನ ಮಾರ್ಗದಿಂದಲೇ ಹೋಗಿಬಿಡುತ್ತೆ, ಮಲಮೂತ್ರ ಮಾರ್ಗದಿಂದ ಅವರನ್ನ ಕರ್ಕೊಂಡು ಹೋಗಿಬಿಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ದೇ ಆಪ್ಷನ್ ಎಲ್ಲಿ ಹೋಗ್ಬೇಕು ಅಂತ. ಒಳ್ಳೆ ಸಾಧನೆ ಮಾಡಿದ್ವಾ, ಮೇಲ್ಗಡೆಯಿಂದ ಹೋಗ್ಬೋದು. ಇಲ್ಲ, ಸಾಧನೆ ಏನೂ ಮಾಡಲಿಲ್ಲ, ಸುಮ್ಮನೆ ಕೂತುವ, ಅವರೇ ಕರ್ಕೊಂಡು ಹೋಗ್ತಾರೆ, ನಾವೇನು ಹೋಗ್ಬೇಕಾಗಿಲ್ಲ. ನಂತರ ವಾಸುದೇವ ಬ್ರಹ್ಮವಾಯುಗಳಿಂದ ಕೂಡಿಕೊಂಡು ಮಸ್ತಕ ಸೀಮಾನಂ ವಿದಾರ್ಯ ತಲೆಯ ಮೇಲಿರುವಂಥ ಬ್ರಹ್ಮರಂಧ ಪ್ರಾಂತ ಸೇಳಿಕೊಂಡು ಬ್ರಹ್ಮನಾಡೀರಂಧ್ರದ್ವಾರ ಬ್ರಹ್ಮನಾಡೀರಂಧದ ಮೂಲಕ ಶರೀರವನ್ನು ಪ್ರವೇಶ ಮಾಡಿ ಅಲ್ಲಿ ಯಾರು ನಿಂತರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಾಸುದೇವ ನಿಂತ, ಅಲ್ಲ ನಾರಾಯಣ ಅಲ್ವ ಆತ ಇದ್ದಾನೆ, ಆತನ ಕೆಲಸ ಬೇರೆ. ಶರೀರವನ್ನು ನಿಲ್ಲಿಸುವ ಕೆಲಸ, ನಾಡಿಯನ್ನು ನಿಲ್ಲಿಸುವ ಕೆಲಸ, ಬೇರೆ ಬೇರೆ ರೂಪಗಳು ನಿಂತಿವೆ. ಈ ರೂಪ ಯಾವುದಕ್ಕೆ? ವಿಶೇಷವಾಗಿ ಮೂರು ಅವಸ್ಥೆಗಳನ್ನು ಕೊಡುವ ರೂಪ ಬರ್ತಾ ಇದೆ. ಅದಕ್ಕೆ ಅಲ್ಲೇ ವಾಸುದೇವ ನಿಂತುಕೊಂಡು ಮೂರು ರೂಪಗಳಿಂದ ಪ್ರವೇಶ ಮಾಡಿದ ಕೆಳಗೆ. ಎಲ್ಲ ಹೇಳುತ್ತಾರೆ, ಅನಿರುದ್ಧ ರೂಪೇಣ ಚಕ್ಷುಷಿ, ಕಣ್ಣಿನಲ್ಲಿ ಅನಿರುದ್ಧ ರೂಪದಿಂದ ನಿಂತ, ಪ್ರದ್ಯುಮ್ನ ರೂಪದಿಂದ ಮನಸ್ಸಿನಲ್ಲಿ ನಿಂತ, ಸಂಕರ್ಷಣ ರೂಪದಿಂದ ಹೃದಯದಲ್ಲಿ ನಿಂತ. ಸಂಕರ್ಷಣ ಹೃದಯದಲ್ಲಿ ನಿಂತ ಅವನನ್ನೇ ಪ್ರಾಜ್ಞ ಅಂತ ಕರೀತಾರೆ. ಹಾಗೆ ಪ್ರದ್ಯುಮ್ನ ಮನಸ್ಸಲ್ಲಿ ನಿಂತ ಅವನನ್ನೇ ತೈಜಸ ಅಂತ ಕರೀತಾರೆ. ಅನಿರುದ್ಧ ಕಣ್ಣಲ್ಲಿ ನಿಂತ ಅವನನ್ನೇ ವಿಶ್ವ ಅಂತ ಕರೀತಾರೆ. ಈ ಮೂರು ರೂಪಗಳನ್ನ ಭಗವಂತ ತಗೊಂಡು ಕ್ರಮಾತ್ ಅವಸ್ಥಾತ್ರಯೇ ಚೇಷ್ಟಯತಿ. ಈ ರೀತಿಯಾಗಿ ಭಗವಂತನ ಮೂರು ರೂಪಗಳು ಚಿಂತನೆ ಮಾಡಬೇಕು. ಅಂದ್ರೆ ಅರ್ಥ, ಭಗವಂತ ಕೆಲವೊಮ್ಮೆ ಒಂದು ರೂಪದಿಂದಲೇನೆ ಧಾರಣ ಕೋಶ ಎಲ್ಲ ಮಾಡುತ್ತಾನೆ, ಪೋಷಣ ಎಲ್ಲ. ಕೆಲವೊಂದು ಕಡೆ ಒಂದು ರೂಪದಿಂದ ಎರಡೆರಡು ಕಾರ್ಯಗಳು ಮಾಡುತ್ತಾನೆ, ಕೆಲವೊಮ್ಮೆ ಒಂದೊಂದು ರೂಪದಿಂದ ಒಂದೊಂದೇ ಮಾಡುತ್ತಾನೆ. ಯಾಕ್ರಿ ಹಾಗೆ ಮಾಡುತ್ತಾನೆ? ನನ್ನಿಷ್ಟ ಅಂತ. ಅಲ್ಲ, ಆತನಿಷ್ಟ ಸರಿ, ಅದಕ್ಕೇನಾದರೂ ಗಮಕ ಇದೆಯಾ, ಒಂದು ನಿಯಮನ ಇದೆಯಾ? ಅಂದ್ರೆ ಇಷ್ಟೇ, ಎಲ್ಲೆಲ್ಲಿ ಯಾವ ಯಾವ ರೂಪದಿಂದ ಯಾವ ಯಾವ ಕಾರ್ಯ ಮಾಡಬೇಕೋ ಯಾವ ರೂಪದಿಂದ ಮಾಡಿದರೆ, ಅಂದರೆ ನಮಗೆ ಯಾವ ರೂಪ ಚಿಂತನೆ ಮಾಡಿದರೆ ಏನು ಅನುಕೂಲ ಆಗಬೇಕೋ ಅಂಥ ರೂಪಗಳಿಂದ ಭಗವಂತ ಆ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ಒಟ್ಟಾರೆ ಇಲ್ಲಿ ಮೊದಲನೆಯ ರೂಪಗಳು ಯಾವುದು? ಶರೀರಧಾರಕ ರೂಪಗಳು, ಅಂದರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪಗಳನ್ನ ಯಾರು ನಿತ್ಯವೂ ಚಿಂತನೆ ಮಾಡುತ್ತಾರೆ? ಯಾವಾಗ ಮಾಡ್ತೀರಿ ಹೇಳಿ? ಪ್ರಾಣಾಯಾಮ ಮಾಡ್ತೀರಲ್ಲ, ವಾಯುದೇವರ ಮೇಲೆ ಸ್ವಲ್ಪ ಮನಸ್ಸಿಟ್ಟು ಮಾಡ್ತೀರಲ್ಲ, ಹಂಸ ಮಂತ್ರ ಮಾಡಿಸ್ತಾ ಇದ್ದಾರೆ ಅಂತ. ಅವಾಗೆ ಗಾಳಿಯನ್ನು ತಗೊಳ್ತಾ ಕೆಳಗಿಂದ ಪಾದದಲ್ಲಿ ಅನಿರುದ್ಧ, ತೊಡೆಗಳಲ್ಲಿ ಪ್ರದ್ಯುಮ್ನ, ಉದರದಲ್ಲಿ, ಹೃದಯದಲ್ಲಿ, ಶಿರಸ್ಸಿನಲ್ಲಿ ನಾರಾಯಣ. ಇಷ್ಟು ಚಿಂತನೆ ಮಾಡ್ತಾ ಬಂದರೆ ನೀವು ನಿಲ್ಲುವ ಪೋಶ್ಚರ್ ಸ್ಟ್ರೈಟ್ ಆಗಿರುವುದು, ಚೆನ್ನಾಗಿರುವುದು, ಇಲ್ಲದಿದ್ದರೆ ಸರಿ ಹೋಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಸಾಧನೆ ಡೊಂಕಾಗಿದ್ದರೆ ಸರಿ ಹೋಗುತ್ತೆ. ಸಾಧನೆಯನ್ನು ಸರಿ ಮಾಡುವ ರೂಪ, ಶರೀರವನ್ನು ಸರಿ ಮಾಡುವ ರೂಪ ಅದು. ನಾಡಿಗಳಲ್ಲಿರುವ ರೂಪಗಳ ಚಿಂತನೆ ಮಾಡ್ತಾ ಬಂದರೆ ನಾಡಿಗಳು ಶುದ್ಧ ಆಗ್ತಾ ಬರುತ್ತೆ. ಶರೀರದಲ್ಲಿರುವ ರೂಪಗಳು ಹೇಳಿದ್ರಲ್ಲ, ಇಲ್ಲೆಲ್ಲ ಶಿರಸ್ಸಿನ ನಾರಾಯಣ, ಇಲ್ಲಿ ವಾಸುದೇವ, ಇಲ್ಲಿ ಕೇಶವ, ಅವೆಲ್ಲ ಚಿಂತನೆ ಮಾಡಿದರೆ ಇಡೀ ಶರೀರ ಶುದ್ಧ ಆಗ್ತಾ ಬರುತ್ತೆ. ಶುದ್ಧ ಅಂದ್ರೆ ಈ ಹೊರಗಿನ ಕೊಳಕಲ್ಲ, ಅನೇಕ ಜನ್ಮದ ಪಾಪದ ಕೊಳಕು, ಅದು ತೋಗ್ತಾ ಬಂದರೆ ಇಡೀ ಶರೀರ ಭಗವಂತನ ಕಡೆಗೆ ಒಗ್ಗುತ್ತಾ ಬರುತ್ತೆ. ಕಾಟಾಚಾರಕ್ಕೆ ಭಗವಂತನ ಹತ್ರ ಹೋಗುವಂತಹ ಮನಸ್ಸು ಆನಂದದಿಂದ ಕುಪ್ಪಳಿಸ್ತಾ ಹೋಗ್ತಾ ಇರುತ್ತೆ. ಈ ಪರಿಣಾಮ ನಿಮ್ಮ ಮೇಲೆ ಈ ಚಿಂತನೆಯಿಂದ ಬರುತ್ತೆ. ಒಂದು ಹೊತ್ತು ಮಾಡ್ಲಿಕ್ಕೆ ಹೋತೀರಾ, ಎರಡನೇ ಹೊತ್ತು ಕೂಡೋಣ ಅನ್ಸುತ್ತೆ, ಮೂರನೇ ಹೊತ್ತು ತಾನಾಗಿ ಸೆಳ್ಕೊಂಡು ಹೋಗುತ್ತೆ. ಇನ್ನು ಕೊನೆಗೆ ಹೇಗಾಗುತ್ತೆ ಅಂದ್ರೆ, ಆ ಮೂರು ಹೊತ್ತು ಚಿಂತನೆ ಪ್ರಾಣಾಯಾಮ ಆಗ ಮಾಡೋದು ಬಿಟ್ರೆ ಅದೇನೋ ಕಳ್ಕೊಂಡಂತೆ ಇರುತ್ತೆ. ಅಪ್ಪ ಬಿಟ್ಟುವಲ್ಲ, ಬಿಟ್ಟುವಲ್ಲ, ಬಿಟ್ಟುವಲ್ಲ ಅಂತ ಹೋಗಿ ಕೂತು ಮಾಡೋವರೆಗೂ ಊಟವೂ ಸೇರಲ್ಲ. ಆ ಥರ ಸ್ಥಿತಿ ನಿಮಗೆ ಬರುತ್ತೆ. ಸರಿಯಾ? ಇನ್ನೊಂದು ಸಾಮಾನ್ಯ ನೋಡಿ, ಪಾಪ ನೀವೆಲ್ಲ ಗಂಡಸರೇ ಆಗಲಿ ಹೆಂಗಸರೇ ಆಗಲಿ ತುಂಬಾ ಸುಸ್ತಾಗಿರುತ್ತೆ ಮನೆಯಲ್ಲಿ ಕೆಲಸಗಳು ಮಾಡಿ ಮಾಡಿ ಮಾಡಿ. ಸಾಧನೆ ಮಾಡ್ತಾ ಇರ್ತೀರ, ಪಾಪ ಅದರೊಳಗೆ ಸಾಧನೆ ಮಾಡ್ಕೊಂಡು ಬರ್ತಾ ಇರ್ತೀರಾ, ಅದೆಲ್ಲ ಎಲ್ಲಿ ತೋರುತ್ತೆ? ಪ್ರವಚನಕ್ಕೆ ಕೂತಾಗ ತೋರುತ್ತೆ. ಚೂರು ಜಂಪು ಬರ್ತಾ ಇರುತ್ತೆ. ಅಲ್ಲ, ನೀವು ಬಂದದ್ದಕ್ಕೆ ಮಾರ್ಕ್ಸ್ ಕೊಡಬೇಕು. ನಿಜವಾಗಿ ನೀವು ಬಂದು ಕೂಡ್ತಾ ಇದ್ದೀರಲ್ಲ, ಮನೆಗಳಿಂದ ಬಂದು ಎಲ್ಲ ಬಿಡಿಸ್ಕೊಂಡು ಬಂದು ಮನೆಯಲ್ಲಿ ಎಷ್ಟೆಷ್ಟು ವಿರೋಧ ಇರುತ್ತೋ ಏನಿರುತ್ತೋ, ಹೋಗ್ಲೇಬೇಡಿ ಅಂತನೋ ಹೋಗ್ರಿ ಅಂತನೋ ಏನಂತಾರೋ ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರ, ಪಾಪ ಅದಕ್ಕೆ ನಿಮಗೆ ನಮಸ್ಕಾರ ಮಾಡಬೇಕು. ಆದರೆ ಇಲ್ಲಿ ಬಂದ ಕೂಡಲೇ ಸುಸ್ತಾಗಿ ಕಣ್ಣು ಮುಚ್ತಾ ಇರ್ತೀರಲ್ಲ, ಅದು ಹೋಗ್ಬೇಕಲ್ಲ. ಅದು ಹೋದ್ರೆ ಇನ್ನೂ ಅಲರ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಅದು ಹೋಗಬೇಕು ಅಂದ್ರೆ ಮೂರನೆಯದು ಅವಸ್ಥಾತ್ರಯ ನಿಯಾಮಕ ಭಗವಂತ. ಹೌದು, ವಿಶ್ವನೇ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದದ್ದು ಅಲ್ವಾ? ವಿಶ್ವನೇ ಕರ್ಕೊಂಡು ಬಂದದ್ದು, ಕೂಡಿಸಿದ್ದವನೇ. ಮಧ್ಯ ತೈಜಸ ಸ್ವಲ್ಪ ಕರೀತಾ ಇದ್ದಾನೆ, ವಿಶ್ವ ಅಲ್ಲಿಂದ ಹಾರಿ ಪೂರಾ ಹೋಗ್ತಾ ಇಲ್ಲ. ತೈಜಸನ ಹತ್ರ ಮಧ್ಯೆ ಚೂರು ಬರ್ತಾನೆ ಹೊಟ್ಟೋಗ್ತಾನೆ, ಬರ್ತಾನೆ ಹೊಟ್ಟೋಗ್ತಾನೆ. ಅದಕ್ಕೆ ತಾನೇ ಜಂಪು ಬರೋದು, ಇಲ್ಲದಿದ್ರೆ ಬರುತ್ತಾ? ಬರಲ್ಲ. ಅಂದ್ರೆ ನಿಮ್ಮ ಕೈಯಲ್ಲಿ ಇಲ್ಲ. ಅರ್ಥ ಆಯ್ತಾ ಇವಾಗ ನನ್ನ ಮಾತು? ನೀವು ಪುರಾಣಕ್ಕೆ ಬಂದು ಜಂಪು ಬರ್ತಾ ಇದೆ ಅಂತ ನೀವಾಗಿ ತಂದುಕೊಳ್ತಾ ಇದ್ದೀರಿ ಅಂತ ಹೇಳಿಲ್ಲ. ಹಾಗೆ ಹೇಳಿದ್ರೆ ನಂಗೆ ಪಾಪ ಬರುತ್ತೆ. ಸ್ವಾಮಿ ಕೊಡ್ತಾ ಇದ್ದಾನೆ, ಸುಸ್ತು ನೆಪ ಮಾಡಿ ಕೊಡ್ತಾ ಇದ್ದಾನೆ. ಆದರೆ ಕೆಲವರು ಎಚ್ಚರ ಹಾಗೆ ಚೆನ್ನಾಗಿದ್ದಾರಲ್ಲ, ಎಲ್ಲರು ಮಲಗಿಲ್ಲ ಹೇಳ್ತಾ ಇದ್ದೀನಿ. ಅಲರ್ಟ್ ಆಗಿದ್ರೆ ಚೆನ್ನಾಗಿ ಬರುತ್ತೆ, ಬರಬೇಕು ಅಂತಿರುತ್ತೆ, ಸುಸ್ತಾ ಆಗಿರುತ್ತಲ್ಲ. ಆ ಸ್ವಾಮಿಯನ್ನ, ಮೂರವಸ್ಥಾ ಪ್ರೇರಕನಾದ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ತಾ ಬಂದರೆ ಎರಡು ವಿಶೇಷವಾದ ಲಾಭ. ನಿದ್ದೆ ಮಾಡುವ ಕಾಲವೇ ಕಡಿಮೆ ಆಗುತ್ತೆ. ದಿನಕ್ಕೆ 8 ಗಂಟತ್ತು ನಿದ್ದೆಯ ರಹಸ್ಯ ಹೇಳಬಾರದು, ನಿಮ್ಮಿಷ್ಟ. ಸರಿ, 6 ಅಂತ ಹೇಳಿ, 6 5 ಅಲ್ವಾ? ಆದರೆ ಸರಿ ಸರಿ ಬೇಡ, ನಾನೇ ಹೇಳ್ತಾ ಇದ್ದೆ, ಹೋಗ್ತೀನಪ್ಪ ನೀವು 5 ಗಂಟೆಗೆ ಹೇಳ್ತಾ ಇದ್ದೀರಾ, ನಾ ಇಲ್ಲ ಅಂದಿಲ್ಲ. ಆದರೆ ಅದರ ಪ್ರಭಾವ ಮಿಕ್ಕ ದಿನ ಮೇಲೆ ಬೀಳತಾ ಇಲ್ಲ ಇಲ್ವಾ? ರಾತ್ರಿ ನೀವೆಲ್ಲ ಮಾಡಿ ಆ ಎಂಜಿರು ಹೋಮ ಮಾಡಿಕೊಂಡು ಎಲ್ಲ ಪಾತ್ರೆಗಳ ಹಾಕಿ ಮಲಗೊಟ್ಟೊತ್ತಿಗೆ 11 ಅಂತ ಆಗತ್ತ? ಆದಮೇಲೆ ಬೆಳಿಗ್ಗೆ 5 ಹೇಳ್ತೀರಾ, ಎದ್ದು ಮಾಡ್ಕೊಳ್ತಾ ಇದ್ರೆ ಏನಾಗತ್ತೆ? ಶರೀರದ ಮೇಲೆ ಪರಿಣಾಮ. ಅದಕ್ಕೆ ಪ್ರವಚನದಲ್ಲಿ ನಿದ್ದೆ, ಶರೀರದ ಮೇಲೆ ಸುಸ್ತಾಗಿರುತ್ತೆ. ಆದರೆ ಇಲ್ಲಿ ನಾನು ವಿಶ್ರಾಂತಿ ಹೆಚ್ಚು ತಗೊಳ್ಳಿ ಅಂತ ಹೇಳಲಿಕ್ಕೆ ಹೊರಟಿಲ್ಲ. ಇನ್ನ ಅಷ್ಟೇ ಸಮಯ ನಿದ್ದೆ ಆದರೂ ಕೂಡ ಈ ತರ ನಮಗೆ ಸ್ಟ್ರೈನ್ ಆಗಬಾರದು, ಅಲರ್ಟ್ ಆಗಿರಬೇಕು. ಅದು ಕೊಡೋದು ಯಾರು? ಅವನೇ. ಆ ಭಗವಂತನನ್ನ ಅವಸ್ಥಾತ್ರಯ ಪ್ರೇರಕನನ್ನ ಚೆನ್ನಾಗಿ ಕೇಳತಾ, ಅಯ್ಯ ಇರುವುದೇ ನನ್ನ ಸ್ವಲ್ಪ ಆಯುಷ್ಯ, ಆವಾಗೆ ಎಲ್ಲ ಕಳೆದೋಗ್ಬಿಟ್ಟಿದೆ, ಇನ್ನು ಸ್ವಲ್ಪ ಉಳಿದಿದೆ, ಉಳಿದಿದೆಯೋ ಇಲ್ಲೋ ಗೊತ್ತಿಲ್ಲ, ಎಷ್ಟು ಕಾಲ ಇರ್ತೀನೋ ಗೊತ್ತಿಲ್ಲ, ಇದ್ದಷ್ಟು ಕಾಲ ನಿದ್ದೆ ಕಡಿಮೆ ಮಾಡಯ್ಯ. ನಿದ್ದೆ ಕಡಿಮೆ ಮಾಡಿದ್ರೆ ಸಾಧನ ಆಗ್ತಾ ಇಲ್ಲ, ಅಲ್ಲಿ ನಿದ್ದೆ ಬರ್ತಾ ಇದೆ. ಹಾಗಲ್ಲದೆ ನಿದ್ದೆ ಕಡಿಮೆ ಆಗಬೇಕು, ಎಚ್ಚರ ಕಾಲ ಚೆನ್ನಾಗಿರಬೇಕು, ಎಚ್ಚರ ಕಾಲ ಚೆನ್ನಾಗಿ ಎಚ್ಚರದಿಂದ ಸಾಧನೆ ಆಗುವಂತಾಗಬೇಕಾದ್ರೆ ಅದು ನೀ ಕೊಡಬೇಕು ಹರಿಯೇ, ನೀನೇ ಕೊಡುವಂತ ನಾನು ಹೇಳಿದನಲ್ಲ. ಆ ಚಿಂತನೆ ಮಾಡುವ ಕಾಲಕ್ಕೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಬಂದರೆ ಖಚಿತವಾಗಿ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ ನೋಡಿ. ಆ ನಿದ್ದೆ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. 5 ಅಲ್ಲ, 4 ಸರಿಯಾಗಿ ಮಲಕೊಂಡ್ರೆ ಸಾಕು, ಒಳ್ಳೆ ಶರೀರಕ್ಕೆ ಹುರುಪು ಬರುತ್ತೆ. ಅವಾಗ ಏನು ಮಾಡಬೇಕಪ್ಪ ಅಂದ್ರೆ, ಶರೀರಕ್ಕೆ ನಿದ್ದೆ, ನಮಗೆ ನಿದ್ದೆ ಜಾಸ್ತಿ ಯಾವಾಗ ಬೇಕು ಅಂದ್ರೆ, ಊಟ ಜಾಸ್ತಿ ಹೋದ್ರೆ ನಿದ್ದೆ ಜಾಸ್ತಿ ಆಗುತ್ತೆ, ಅಥವಾ ಊಟವೇ ಹೋಗದಿದ್ರೂ ನಿದ್ದೆ ಜಾಸ್ತಿ ಆಗುತ್ತೆ. ಅದಕ್ಕೆ ಎಷ್ಟು ಬೇಕೋ ಸರಿಯಾದ ಹಿತವಾದ ಆಹಾರ, ಹಿತ ಮಿತವಾದ ಆಹಾರ. ಅದು ಹೇಗೆ ಈ ತಕ್ಕಡಿಯಲ್ಲಿ ಹಾಕಿ ತೂಗೋದು ಅಂದ್ರೆ ಅವನು ಸೆಟ್ ಮಾಡ್ತಾನೆ. ಆ ಮೂರು ಅವಸ್ಥಾ ಪ್ರೇರಕನನ್ನ ಚಿಂತನೆ ಮಾಡಿದರೆ ಎಷ್ಟು ತಿಂದ್ರೆ ಸಾಕು ಅನಿಸಬೇಕೋ ಒಳಗಿಂದ ಅಲಾರಾಮ್ ಕೊಡ್ತಾನೆ ಸಾಕಿನ್ನ ಅಂತ. ಆವಾಗ ಅಷ್ಟೇ ತಿಂದ ಕೊಡಲು ಏನಾಗುತ್ತೆ ನಮಗೆ ನಿದ್ದೆ, ಅದಕ್ಕೆ ತಕ್ಕಂತೆ ಅಷ್ಟೇ ಬರುತ್ತೆ. ಅಷ್ಟೇ ನಿದ್ದೆ ಬಂದು ಎದ್ರೂ ಕೂಡ ಮಿಕ್ಕ ದಿನದಲ್ಲಿ ಸ್ಟ್ರೈನ್ ಆಗಿ ಜಂಪು ಬರದಂತೆ ಆಗ್ಬಿಡುತ್ತೆ, ಫಸ್ಟ್ ಕ್ಲಾಸ್ ಆಗುತ್ತೆ. ಇದು ಆ ಮೂರು ರೂಪಗಳ, ವಿಶ್ವ ತೈಜಸ ಪ್ರಾಜ್ಞ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ರೂಪಗಳ ಚಿಂತನೆಯಿಂದ ನಮಗೆ ಬರುವಂತಹ ಲಾಭ. ಯಾಕಂದ್ರೆ ಬರೇ ಒಣ ಚಿಂತನೆಯಿಂದ ಏನು ಉಪಯೋಗವಿಲ್ಲ, ಆ ದೇವರು ಎಲ್ಲೆಲ್ಲಿ ಯಾವ ರೂಪದಿಂದ ಏನೇನು ಫಲ ಕೊಡುತ್ತಾ ಇದ್ದಾನೆ, ಸಾಧನೆಯಲ್ಲಿ ಏನೇನು ಕೊಡುತ್ತಾ ಇದ್ದಾನೆ ತಿಳ್ಕೊಂಡು ಪಡ್ಕೊಳ್ಳೋದೇ ನಮಗೆ ವಿಶೇಷವಾಗಿರ್ತಕ್ಕಂತಹ ಸಾಧನೆ ಶ್ರೀಕೃಷ್ಣಾರ್ಪಣಮಸ್ತು.